यदितं तव भक्तानाम् अस्माकं नृहरे हरे सदासु कार्यं कार्यज्ञ प्रलयार्कायत प्रभ हरिकथामृत सार गुरुगळ करुणदिंद अपणितु पेळुवे परम भगवद् भक्तरिदनादरदि केळुवदु कृष्ण इतु ಈ ಒಂದು ಉಪಾಸನೆ ನಾವು ಇಲ್ಲಿ ಪಂಚತನ್ಮಾತ್ರ ಸಂಧಿಯಲ್ಲಿ ಬಂದ ವಿಷಯಗಳು ಮತ್ತು ನಮ್ಗೆ ಹಿಂದೆ ಬಂದ ವಿಷಯಗಳನ್ನು ಇದು ಎಲ್ಲಿ ಕವರ್ ಆಗತ್ತಂದ್ರೆ ಪಂಚಮಹಾಯಜ್ಞ ಪಂಚಮಹಾಯಜ್ಞ ಸಂಧಿ ಮತ್ತು ಪಂಚತನ್ಮಾತ್ರ ಸಂಧಿ ಇದು ಎರಡಲ್ಲಿನೂ ಅನೇಕ ಉಪಾಸನೆಗಳು ಅಂದ್ರೆ ದೇವತೆಗಳು ಹೇಗೆ ಚಿಂತನೆ ಮಾಡ್ತಾರೆ ಅದು ನಾವು ಹೇಗೆ ತಿಳ್ಕೋಬೇಕು ಅಂಬೋದನ್ನ ದಾಸರು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟದು ಎಲ್ಲಿದೆ ಅಂದ್ರೆ ನಮ್ಗೆ ಚಾಂದೋಗ್ಯ ಉಪನಿಷತ್ತಲ್ಲಿ ಆಚಾರ್ಯ ಹೇಳಿದ್ದ ಮಾತುಗಳಿಗೆ ಭಾಷ್ಯದಲ್ಲಿ ಆಚಾರ್ಯ ಹೇಳಿದ ಮಾತುಗಳಿಗೆ ನಮ್ಮ ರಾಯರು ತುಂಬಾ ವಿವರಣೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಹೇಗೆ ಚಿಂತನೆ ಮಾಡಬೇಕು ಅಂಬೋದನ್ನ ಅಲ್ಲಿ ಹೇಳಿದ್ದಾರೆ. ಅದನ್ನೇ ದಾಸರು ಇಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಇದು ತಿರ್ಗಾ ನಮ್ಗೆ ಇದು ತುಂಬಾ ಅವಶ್ಯವಾದ ಚಿಂತನೆ ಅಂಬೋದಲ್ಲಿ ಚತುರ್ದಶಿ ಮತ್ತು ಷೋಡಶಿಯಲ್ಲಿನೂ ವಿವರವಾಗಿ ತುಂಬಾ ವಿವರಣೆ ಅಲ್ಲಿನೂ ಕೊಟ್ಟಿದ್ದಾರೆ. ಇದಕ್ಕೆ ಮೂಲವಾಗಿರುವಂತ ರಾಯರು ಹಾಗೆ ನಮ್ಗೆ ಅರ್ಥ ಕೊಟ್ಟಿದ್ದಾರೆ ಎಂಬುದನ್ನ ನೋಡೋಣ. ಇದು ಎಲ್ಲಿ ಬರುತ್ತಂದ್ರೆ ಚಾಂದೋಗ್ಯ ಉಪನಿಷತ್ ಮೂರನೇ ಅಧ್ಯಾಯದಲ್ಲಿ ಬರುತ್ತೆ. ಮೂರನೇ ಅಧ್ಯಾಯದಲ್ಲಿ ಹದಿನೈದನೇ ಖಂಡದಲ್ಲಿ ಬರುತ್ತೆ ಇದು. ಸೊ ಇಲ್ಲಿ ಇದು ಪಾಪ್ಯುಲರ್ ಆಗಿರುವಂತ ಒಂದು ಎಲ್ಲ ನೀವು ಕೇಳಿರ್ತೀರಾ, ಸರ್ವಂ ಕಲುವಿದಂ ಬ್ರಹ್ಮ ಪಜ್ಜಲ ಅನಿತಿ ಶಾಂತ ಉಪಾಸೀತ ಅಂತ. ಸರ್ವಂ ಕಲುವಿದ ಬ್ರಹ್ಮ ಅಂಬುದು ಅದ್ವೈತಿಯ ಜೊತೆಯಲ್ಲಿ ನಾವು ಆರ್ಗ್ಯೂ ಮಾಡುವಾಗ ಎಲ್ಲಾ ಕಡೆ ಎಲ್ಲಾ ಪ್ರವಚನ ಎಲ್ಲಾ ಕಡೆನೂ ನೀವು ಕೇಳಿರ್ತೀರಾ. ಬಟ್ ಇಲ್ಲಿ ನಾವು ಲಕ್ಷ್ಮಿ ಚಾಂದೋಗ್ಯ ಉಪನಿಷದ್ದಿಗೆ ಎಲ್ಲದಕ್ಕೇನು ಮೂಲ ರಿಷಿ ಮೂಲ ದ್ರಷ್ಟ ನಾರಾಯಣನೇ. ಹೈಗ್ರೀವ ರೂಪದಿಂದ ಅವನೇ ಮೊತ್ತ ಮೊದಲು ನೋಡ್ತಾನೆ, ಅವನೇ ಎಲ್ಲರಲ್ಲಿ ಇದ್ದುನೂ ನೋಡ್ತಾನೆ, ಲಕ್ಷ್ಮಿಯಿಂದ ನಿಂತು ಎಲ್ಲವನ್ನೂ ಅವ್ನು ನೋಡ್ತಾನೆ. ಸೊ ಲಕ್ಷ್ಮಿ ಇದಕ್ಕೆ ದ್ರಷ್ಟ, ಮಂತ್ರ ದ್ರಷ್ಟ ಚಾಂದೋಗ್ಯಕ್ಕೆ ರಮಾ ರೂಪದಿಂದ ಲಕ್ಷ್ಮಿ ಆಗ್ತಾಳೆ. ಸತ್ವಾಭಿಮಾನಿನಿ ರಮಾದೇವಿ ಇದಕ್ಕೆ ದ್ರಷ್ಟ ಆಗ್ತಾಳೆ, ಋಷಿ ಆಗ್ತಾಳೆ ಅವಳು. ಸೊ ಅವಳು ಹಾಗೆ ನೋಡಿದ್ಲು ಅಂತ ಬರೋವಾಗ ಅವಳು ನೋಡೋದನ್ನ ಹೇಳ್ತಾರೆ. ಅವಳು ನೋಡೋದಂದ್ರೆ ಉಳಿದ ವ್ಯಾಖ್ಯಾನಕಾರರು ಇಲ್ಲಿ ಸರ್ವಂ ಕಲಿಯುದಂ ಬ್ರಹ್ಮ ಅಂತ ದೇವರನ್ನ ಸರ್ವಂ ಅಂದ್ರೆ ಆಚಾರ್ಯರು ಕೊಟ್ಟ ಅರ್ಥ ಪೂರ್ಣ ಅಂತ. ಅವಳು ಹೇಗೆ ನೋಡಿದ್ಲು ಲಕ್ಷ್ಮಿ ದೇವರನ್ನ ನೋಡೋವಾಗ ಹೇಗೆ ನೋಡಿದ್ಲು ಅಂದ್ರೆ ದೇವರನ್ನ ಅವಳು ಪೂರ್ಣ ಅಂತ ನೋಡಿದ್ಲು ಅಂತ ಹೇಳ್ತಾಳೆ. ಪೂರ್ಣ ಇದಂ ಅಂತ ಹೇಳುವಾಗ ಅವಳು ಕಣ್ಣು ಮುಂದೆ ದೇವರು ಯಾವತ್ತೂ ಅವಳಿಗೆ ಪ್ರತ್ಯಕ್ಷ, ಯಾವತ್ತೂ ಅವಳು ದೇವರನ್ನ ನೋಡ್ತಾಳೆ. ಕಾಲ ಅತೀತಳಾದ ಕಾರಣದಿಂದ ಎಲ್ಲಾ ಕಾಲದಲ್ಲಿನೂ ನೋಡ್ತಾ ಇದ್ದಾಳೆ. ಅವಳಿಗೆ ಸೃಷ್ಟಿ ಸ್ಥಿತಿ ಲಯ ಅಂಬುದು ಎಲ್ಲವೂ ಎಲ್ಲ ಕಾಲವನ್ನ ಮೀರಿ ನಿಂತಿದ್ದಾಳೆ ಅಂದ್ರೆ ಎಲ್ಲಾ ಕಾಲವೂ ಅವಳಿಗೆ ಕಾಣಿಸ್ತಾ ಇದೆ. ಎಲ್ಲಾ ಕಾಲದಲ್ಲಿನೂ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಮೋಕ್ಷ ಎಲ್ಲವೂ ಕಾಣಿಸ್ತಾ ಇದೆ ಅವಳಿಗೆ. ಎಲ್ಲವೂ ಮುಕ್ತ ಲೋಕ ಅನಂತಾನಂತ ಮುಕ್ತರು, ಅಲ್ಲಿಂದ ಅಸೃಜ್ಯ ಸ್ಥಿತಿಯಲ್ಲಿ ಇರುವಂತ ಜೀವರು ಎಲ್ಲವನ್ನೂ ಅವಳು ನೋಡ್ತಾ ಇರುವಂತ ಸ್ಥಿತಿ ಅಂತ ನಮ್ಮ ಆಚಾರ್ಯ ಇದಕ್ಕೆ ಸಜ್ಜಲ ನಂಬೋದಕ್ಕೆ ವ್ಯಾಖ್ಯಾನ ಮಾಡ್ತಾ ಇರ್ತಾರ. ಉಳಿದವರೆಲ್ಲ ಇದಕ್ಕೆ ಏನ್ ಹೇಳಿದಾರೆ ಅಂದ್ರೆ ತಲ್ಲತ್ವ ತಜ್ಜಲತ್ವ ಅಂದ್ರೆ ಸೃಷ್ಟಿಯಲ್ಲಿ ಇರುವಂತ ರೂಪ, ಸೃಷ್ಟಿಯಲ್ಲಿ ಇರುವಂತ ರೂಪ ಅಂತ ಅವ್ರು ಕೊಟ್ಟಿದ್ದಾರೆ. ಸೃಷ್ಟಿ ಲಯದಲ್ಲಿ ಇರುವಂತ ರೂಪ ಅಂತ ಕೊಟ್ಟಿದ್ದಾರೆ. ನಮ್ಮ ಆಚಾರ್ಯರು ಹಾಗೆ ಅರ್ಥ ಕೊಟ್ಟಿಲ್ಲ. ನಮ್ಮ ಆಚಾರ್ಯ ತಜ್ಜಲಾನ್ ಎಂಬುದಕ್ಕೆ ತಜ್ಜಲಾನ್ ಲಾನ್ ಆನ್ ಅಂತ ಕೊನೆಯಲ್ಲಿ ಬರುತ್ತೆ ನೋಡಿ. ಆನ್ ಅಂದ್ರೆ ಅನಚೇಷ್ಟಾಯಾಮ್ ಅಂತ ಅಂದ್ರೆ ಪ್ರಳಯ ಕಾಲದಲ್ಲಿ ಲಕ್ಷ್ಮಿ ವಿಶೇಷವಾಗಿ ನೋಡ್ತಾಳೆ. ಯಾಕೆ ಪ್ರಳಯ ಕಾಲದಲ್ಲಿ ಅವಳು ನೋಡ್ತಾಳೆ, ಎಲ್ಲಾ ಕಾಲವೂ ಅವಳಿಗೆ ಎಲ್ಲಾ ಕಾಲವೂ ನೋಡಿದ್ರು ಪ್ರಳಯ ಕಾಲದಲ್ಲಿ ಅದನ್ನ ನೋಡುವಂತೆ ಉಳಿದವರು ನೋಡಿದ್ದಾರೆ. ಅದು ಯಾಕೆ ಅಂದ್ರೆ ಪ್ರಳಯ ಕಾಲದಲ್ಲಿ ಯಾವ ಬಾಹ್ಯ ಕ್ರಿಯೆಯನ್ನು ಇರೋದಿಲ್ಲ. ಶಾಂತ ಅಂತ ಇಲ್ಲಿ ಬರೋದು, ಶಾಂತ ಅಂದ್ರೆ ಉಪಶಮ ಅಂತ ಅಂದ್ರೆ ಈ ಒಂದು ಬಾಹ್ಯ ಪ್ರಪಂಚ ಅದೆಲ್ಲ ಮೀರಿ ಅದನ್ನ ಪ್ರಭಾವ ಅದನ್ನ ಕಾರ್ಯ ಪ್ರಭಾವ ಅವಳಿಗೆ ಇಲ್ಲ, ಆ ಕಾರ್ಯಗಳು ಅದೆಲ್ಲವನ್ನೂ ಮೀರಿದ ಸ್ಥಿತಿ ಆ ಪ್ರಳಯ ಕಾಲದಲ್ಲಿ. ಪ್ರಳಯ ಕಾಲದಲ್ಲಿ ಆ ಮುಕ್ತರು ಸಹ ಅವರು ತಮ್ಮೊಳಗೆ ಆನಂದವನ್ನು ಅನುಭವ ಮಾಡ್ತಾ ಹೊರತು ಹೊರಗೆ ಅದನ್ನು ನೋಡೋದೇ ಇಲ್ಲ. ಆ ಒಂದು ಸ್ಥಿತಿಯಲ್ಲಿನೂ ಅಂದ್ರೆ ಈ ಸ್ಥಿತಿ ಹಾಗಿರುತ್ತೆ ಪ್ರಳಯದಲ್ಲಿ ಎಲ್ಲ ಸ್ತಬ್ಧವಾಗಿರುವಂತ ಸ್ಥಿತಿಯಲ್ಲಿ ಆವಾಗಲೂ ಚಲನೆ ಮಾಡ್ತಾ ಭಗವಂತ ಇದ್ದಾನೆ ಅಂತ ಅವಳು ಸ್ತುತಿ ಮಾಡ್ತಾಳೆ. ಯಾಕೆ ಅಂದ್ರೆ ಚಲನೆ ಬರಬೇಕಂದ್ರೆ ಸಜ್ಜಲಾನ್ ಲಾನ್ ಅನಚೇಷ್ಟ ಅಲ್ಲಿ ಬರಬೇಕಂದ್ರೆ ಹೇಳ್ತಾರೆ ಎಷ್ಟೇ ಆ ಒಂದು ಚಲನೆ ಇರಬೇಕಂದ್ರೆ ಗಾಳಿ ಇರಬೇಕು. ಅಲ್ಲಿ ನಾವು ತಿಳಿದಂತೆ ಗಾಳಿ ಇಲ್ಲ. ಗಾಳಿ ಅಭಿಮಾನಿಯಾದಂತ ವಾಯುದೇವರು ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ಎಲ್ಲವೂ ಸೂಕ್ಷ್ಮ ರೂಪದಲ್ಲಿ ಇದೆ. ಪ್ರಳಯ ಜಲ ಅಂಬುದು ಜಲ ಎಲ್ಲಿ ಬಂತು? ಜಲ ಎಲ್ಲ ಹೊರಟೋಗುತ್ತಲ್ಲ. ಎಲ್ಲವೂ ಆ ಸೂಕ್ಷ್ಮ ಅಂಶದಲ್ಲಿ ಆ ಪ್ರಕೃತಿ ರೂಪವಾಗಿ ಪ್ರಕೃತಿಯಲ್ಲಿ ಆ ಎಲ್ಲವೂ ಲಯ ಹೊಂದಿ ಆ ಅತೀ ಸೂಕ್ಷ್ಮ ರೂಪದಲ್ಲಿ ಅಲ್ಲಿ ಇರೋವಾಗಲೂ ಭಗವಂತ ಅಲ್ಲಿ ವಿಹಾರ ಮಾಡ್ತಾ ಇದ್ದಾನೆ. ಹೇಗೆ ವಿಹಾರ ಮಾಡ್ತಾನೋ ಗೊತ್ತಿಲ್ಲ. ಆ ಒಂದು ವಾತ ಇಲ್ಲದ ಪ್ರದೇಶದಲ್ಲಿ ನಾವು ಗಾಳಿ ಸಂಚಾರವೇ ಇರಲ್ಲ ಅವಾಗ. ಅಲ್ಲಿ ಅವನು ಆ ಒಂದು ಪ್ರಳಯ ಅಂಬೋ ಸೂಕ್ಷ್ಮವಾದ ಇದಲ್ಲಿ ಅವನು ವಿಹಾರ ಸ್ವೇಚ್ಛೆಯಿಂದ ರಮಣಮಾನನಾಗಿ ವಿಹಾರ ಮಾಡುತ್ತಾ ಇದ್ದಾನೆ ಅಂತ ಅಲ್ಲಿ ಅವಳು ನೋಡ್ತಾಳ. ನೋಡೋವಾಗ ಅವ್ ಹೇಗೆ ನೋಡ್ತಾಳ ಅಂದ್ರೆ, ನೀನು ಎಲ್ಲಾ ಕಡೆನು ಪೂರ್ಣನಾಗಿದ್ದೀಪ, ಪೂರ್ಣನಾಗಿದ್ದಿ, ಪೂರ್ಣನಾಗಿದ್ದಿ, ಪೂರ್ಣನಾಗಿದ್ದಿ ಅಂತ ಅವಳು ಹೇಳ್ತಾಳೆ. ಇಷ್ಟು ಪೂರ್ಣನಾಗಿ ನೀನಿದ್ದಿ ಅಂತ ಶಾಂತ ಉಪಾಸಿತ ಅವಳು ಬಂದು ಉಪಶಮ ಎಲ್ಲವನ್ನೂ ಮೀರಿ ಯಾವ ಪ್ರಪಂಚದ ಪ್ರಭಾವವೇ ಯಾವಾಗ ಇರೋದಿಲ್ಲ, ಪ್ರಪಂಚದ ಕಾರ್ಯ ಇರೋದಿಲ್ಲ, ಉಪಶಮ ಅಂತ ಹೇಳ್ತಾರೆ. ಆವಾಗ ಶಾಂತ ಶಾಂತ ಅಂದ್ರೆ ಶಮ ಅಂದ್ರೆ ದೇವರಲ್ಲಿ ಮನಸ್ಸಿಟ್ಟು ಅವಳು ನೋಡ್ತಾಳೆ. ಹೇಗೆ ನೋಡ್ತಾಳೆ? ದೇವರಲ್ಲಿ ಮನಸ್ಸಿಟ್ಟು ದೇವರನ್ನ ಪೂರ್ಣ ಅಂಬೋದನ್ನ ಅವಳು ಅನುಭವದಿಂದ ಅನುಭವಿಸಿ ಹೇಳ್ತಾ ಇದ್ದಾಳೆ ಅವಳು. ಆವಾಗ ಅವಳು ಆ ಮಾತನ್ನ ಹೇಳ್ತಾರೆ. ಅದಕ್ಕೆ ಆದ ಕಾರಣದಿಂದ ನಮ್ಗೆಲ್ಲ ಹೇಳ್ತಾಳ ಅವಳು. ಆದ ಕಾರಣ ನಮ್ಗೆ ಅಂದ್ರೆ ಬ್ರಹ್ಮದೇವರಿಂದ ಅವಳು ಹೇಳ್ತಾಳು ಉಪದೇಶ ಮಗನಿಗೆ, ಆಮೇಲೆ ಕೊಡ್ತಾಳ ಅವಳು. ಆದ ಕಾರಣದಿಂದ ಇದು ವೇದ ಮಾತ ಹೇಳುವಂತದ್ದು. ಆದ ಕಾರಣದಿಂದ ನೀವು ಮಾಡಬೇಕು. ಏನು ಮಾಡಬೇಕು ಅಂದ್ರೆ ಕೃತುಮಯ ಪುರುಷ ಅಂತ ಹೇಳ್ತಾರೆ. ಕೃತುಮಯ ಪುರುಷ ಅಂದ್ರೆ ನೀವು ಈ ಕ್ರತು ಅಂದ್ರೆ ಏನು ಅಂದ್ರೆ ಆ ಒಂದು ಕನ್ವಿಕ್ಷನ್ ಅಂತ ಹೇಳ್ತಾರೆ. ಕನ್ವಿಕ್ಷನ್ ಅಂದ್ರೆ ಏನು? ಕನ್ವಿಕ್ಷನ್, ನಾನು ಇವನನ್ನ ಪೂರ್ಣ ಎಲ್ಲವನ್ನೂ ಮೀರಿ ನಿಂತಿದ್ದಾನೆ. ಚಲನ ಯಾವತ್ತು ಯಾರು ಚಲನ ಇಲ್ಲದೆ ಇರುವಾಗ ಅವನು ಸ್ವೇಚ್ಛೆಯಿಂದ ಅಲ್ಲಿನೂ ಪ್ರಳಯದಲ್ಲಿನೂ ಅವನು ಇದ್ದಾನೆ ಅಂತ ನಾನು ತಿಳ್ಕೊಂಡಿದ್ದೀರಿ. ಇದು ನೀವು ಕೇಳಿದ್ದನ್ನ ನೀವು ಚಂದಾಗೆ ಮನವರಿಕೆ ಮಾಡಿಕೊಳ್ಳಿ, ಚಂದಾಗೆ ತಿಳ್ಕೊಳ್ಳಿ. ತಿಳಿದುಕೊಂಡು ಅದನ್ನ ನೀವು ಯಾವತ್ತು ಆ ಒಂದು ದೃಢವಾದ ಜ್ಞಾನವನ್ನ ಗಳಿಸಬೇಕು. ಈ ದೃಢವಾದ ಜ್ಞಾನ ಯಾಕೆ ಬೇಕು? ಯಾಕೆ ಇದೆಲ್ಲ ತಿಳ್ಕೋಬೇಕು? ಯಾಕೆ ಈ ಚಿಂತನೆ ಮಾಡಬೇಕು ಅಂದ್ರೆ ಅವಳು ಹೇಳ್ತಾಳೆ, ಹಾಗೆ ಈ ಭೂಲೋಕದಲ್ಲಿ ಯಾವ ಒಂದು ನಿಷ್ಠೆ, ಯಾವ ಒಂದು ಕನ್ವಿಕ್ಷನ್ ಇದೆಯೋ ಅದೇ ಕನ್ವಿಕ್ಷನ್ ನಾವು ಯಾವ್ದನ್ನ ಮೆಲುಕು ಹಾಕ್ತಾ ಹೋಗ್ತೀವೋ ಅದನ್ನೇ ಹಾಕ್ತಾ ಹಾಕ್ತಾ ಅದೇ ನಮ್ಮ ಮನಸ್ಸಲ್ಲಿ ಗಾಢವಾಗಿ ಕೂತು ಬಿಡತ್ತೆ. ವೆದರ್ ಇಟ್ ಇಸ್ ಫಿಯರ್ ಆರ್ ಭಕ್ತಿ ಏನೇ ಇರಲಿ, ಅದು ಗಾಢವಾಗಿ ನಮ್ಮ ಮನಸ್ಸಲ್ಲಿ ಕೂತು ಬಿಡತ್ತೆ. ಅದೇ ನಾವು ಈ ದೇಹವನ್ನ ಬಿಟ್ಟು ಹೋಗುವಾಗ ಆ ಒಂದು ಚಿಂತನೆಯೇ ನಮ್ಮಲ್ಲಿ ಇರತ್ತಂತೆ. ಆ ಚಿಂತನೆಯಿಂದಲೇ ನಾವು ಈ ದೇಹವನ್ನ ಬಿಟ್ಟಾಗ ಹಾಗೆ ಅದು ನಮ್ಮ ಅಂತಃಕರಣದಲ್ಲಿ ದೇಹ ಹೋಗುವಾಗ ದೇಹ ಬಿಟ್ಟು ಜೀವ ಹೋಗುವಾಗ ಆ ಅಂತಃಕರಣ ಇದು ಪಂಚಭೂತಗಳು ಎಲ್ಲವೂ ಒಂದು ಪಂಚ ದಶ ಇಂದ್ರಿಯಗಳು ಎಲ್ಲವೂ ಒಂದು ಅಂಶದಿಂದ ಆ ಒಂದು ಜೀವನ ಜೊತೆಯಲ್ಲಿ ಆ ಒಂದು ಲಿಂಗ ದೇಹ ಅನಿರುದ್ಧ ದೇಹ ಸಹಿತವಾದ ಆ ಜೀವನ ಜೊತೆಯಲ್ಲಿ ಹೋಗುತ್ತಂತ ಹಾಗೆ ಅದು ಹುಟ್ಟುತ್ತೆ. ದಟ್ಸ್ ದ ಕನೆಕ್ಷನ್. ಸೊ ಯಾವ ಇದರಿಂದ ನೀವು ಹೋಗ್ತೀವೋ ಅದೇ ಇದರಿಂದ ನೀವು ಹುಟ್ಟಿರಾ. ಆದ ಕಾರಣದಿಂದ ಇದನ್ನ ಚಂದಾಗೆ ತಿಳ್ಕೊಂಡು ಏನಂತ ತಿಳ್ಕೊಂಡು ದೇವರು ಪೂರ್ಣ ಯಾವತ್ತೂ ಪೂರ್ಣ ಯಾವತ್ತೂ ಸ್ವತಂತ್ರ ಅಂಬೋದನ್ನ ನೀವು ಸರಿಯಾಗಿ ತಿಳ್ಕೊಂಡು ಅದನ್ನೇ ಚಿಂತನೆ ಮಾಡಿ. ಎಲ್ಲಿ ದೇವರನ್ನ ನೋಡಿದ್ರು ಅದನ್ನೇ ಚಿಂತನೆ ಮಾಡುತ್ತಾ 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 ಇದ್ದರೆ ಏನಾಗತ್ತೆ? ಅದೇ ಒಂದು ಕನ್ವಿಕ್ಷನ್ ಇಂದ ಇನ್ನೊಂದು ಜನ್ಮದಲ್ಲಿನು ಹಾಗೆ ನೀವು ಹುಟ್ಟುತ್ತೀರಾ. ಹುಟ್ಟೋದು ಮಾತ್ರ ಅಲ್ಲ, ಅದು ಮೆಲುಕು ಹಾಕ್ತಾ ಹಾಕ್ತಾ ಅದು ನಮಗೆ ಅನುಭವಕ್ಕೆ ಬರ್ತಾ ಏನಾಗತ್ತಂದ್ರೆ ಅವನನ್ನೇ ನಾವು ನೋಡಕ್ಕೆ ಶುರು ಮಾಡ್ತೀವಿ. ಇವಳು ನೋಡ್ತಾ ಇದ್ದಾಳಲ್ಲ, ಇವಳು ನೋಡೋ ರೀತಿ ಬೇರೆ, ಇವಳ ಯೋಗ್ಯತೆ ಬೇರೆ. ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಆ ದೇವರ ದರ್ಶನ ನಮ್ಮಲ್ಲಿ ಆಗತ್ತ, ಆಮೇಲೆ ಮೋಕ್ಷದಲ್ಲಿನೂ ಅದೇ ಇರತ್ತ. ಸೊ ಈ ಜನ್ಮ ಮಾತ್ರ ಅಲ್ಲ, ನೆಕ್ಸ್ಟ್ ಜನ್ಮ ಇಲ್ಲ ನಮ್ಗೆ. ಆ ಒಂದು ಅಪರೋಕ್ಷ ಜ್ಞಾನ, ಅಪರೋಕ್ಷ ಆದ ಮೇಲೆ ಅಲ್ಲಿ ಮೋಕ್ಷದಲ್ಲಿನೂ ಅದು ಇರತ್ತ ಅಂತ ಹೇಳ್ತಾರೆ. ಇದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿನೂ ಅದೇ ಅರ್ಜುನನ್ಗೆ ಇದೇ ಮಾತನ್ನ ತಿರುಗಾ ತಾನೇ ಹೇಳಿದ್ದಾನೆ. ಎಂ ಎಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯಂತೆ ಕಳೆಯವರಂ ತಂ ತಂ ಏಮ ಏವ ಏತಿ ಕೌಂತೆಯ ಸದಾ ತದ್ಭಾವ ಭಾವಿತ. ನೀವು ಯಾವ 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 ವಸ್ತುವಲ್ಲಿ ಮನಸ್ಸನ್ನ ಮನಸ್ಸನ್ನ ಇರಿಸಿ ಅದೇ ಸ್ಮರಣೆ ಮಾಡ್ತಿರೋ ಹಾಗೆ ಆ ಒಂದು ಮನಸ್ಸಿನಿಂದ ಆ ಒಂದು ಕನ್ವಿಕ್ಷನ್ ನೆಕ್ಸ್ಟ್ಲಿನೂ ನಿಮ್ಗೆ ಆಗತ್ತೆ ಅಂತ ಅಲ್ಲಿನೂ ಹೇಳ್ತಾರೆ. ಅದನ್ನೇ ಇವಳು ಹೇಳ್ತಾ ಇದ್ದಾಳೆ. ಹೇಳ್ಬಿಟ್ಟು ಹೇಗೆ ಚಿಂತನೆ ಮಾಡಿ ಇನ್ನು ಏನು ನೋಡ್ತಾಳೆ ಅವಳು, ದೇವರನ್ನ ನೋಡೋವಾಗ ಯಾವ ರೀತಿಯಿಂದ ನೋಡ್ತಾ ಇದ್ದಾಳೆ ಅಂತ ಒಂದೊಂದು ಹೇಳ್ತಾರೆ. ಇದನ್ನೇ ಈ ಒಂದು ನಾವು ಪಂಚತನ್ಮಾತ್ರ ಸಂಧಿಯನ್ನು ಇದನ್ನೇ ದಾಸರದನ್ನ ಕೊಡ್ತಾರೆ. ಫಸ್ಟ್ ಅವಳು ನೋಡೋದೆ ದೇವರನ್ನ ನೋಡೋವಾಗ್ಲೂ ಅವಳು ಏನ್ ಹೇಳ್ತಾಳೆ ಅಂದ್ರೆ ಯಾವ ತರ ಕನ್ವಿಕ್ಷನ್ ಇರಬೇಕು, ಹೇಗೆ ನೋಡ್ತಾ ಇದ್ದಾಳೆ ಅವಳು ಅಂದ್ರೆ ಹೇಳ್ತಾರೆ. ಒಂದು 12 ಹೆಸರುಗಳನ್ನ ಹೇಳ್ತಾರೆ, 12 ಭಗವಂತನ ವರ್ಣನೆ. 12 ಅಂದ್ರೆ 12 ಎಲ್ಲವೂ ಬಂದ್ಬಿಡತ್ತೆ. ಇಲ್ಲಿ ಮೇನ್ ಆಗಿ ಅವಳು ಹೇಳೋದು ಮನೋಮಯ, ಮನೋಮಯ ಅಂತ ಅವಳನ್ನ ದೇವರನ್ನ ಮನೋಮಯ ಅಂತ ನೋಡ್ತಾಳಂತೆ. ಮನೋಮಯ ಅಂತ ಹೇಗೆ, ಯಾಕೆ ಮನೋಮಯ ಅಂತ ಹೇಳ್ತಾರ? ಮನೋಮಯ ಕೋಶವ ಅಂದ್ರೆ ಇದು ಕೋಶಕ್ಕೆ ಅನ್ನೋದಕ್ಕೇನ ಸಂಬಂಧ ಇಲ್ಲ. ಇದು ಅನ್ನಮಯ ಪ್ರಾಣಮಯ ಕೋಶ ಆದಮೇಲೆ ಮನೋಮಯ ಕೋಶ ಹೀಗೆ ಅಂತಲ್ಲ. ಮನೋಮಯ ಅಂದ್ರೆ ಜ್ಞಾನ, ಮನನದಿಂದ ಸಿಕ್ಕುವಂತದ್ದು, ಮನನದಿಂದ ಆ ಒಂದು ಜ್ಞಾನಕ್ಕೆ ಗೋಚರ ಆಗುವಂತ ಜ್ಞಾನ ಸ್ವರೂಪ ಅಂತ. ಮನೋಮಯ ಅಂದ್ರೆ ಜ್ಞಾನಮಯ ಅಂತ. ಅದೇ ನಾವು ನೋಡಿದ್ದೀವಿ ಹೇಗೆ ಇಲ್ಲಿ ವಾಂಗ್ ಮನೋಮಯ, ಮನೋವಾಂಗ್ಮಯ ಅಂತ ಎರಡು ಸತಿ ದಾಸರು ನಮ್ಗೆ ಹೇಳಿದ್ದಾರೆ. ಆ 11 ಪದ್ಯದಲ್ಲಿನು ಇಲ್ಲಿ ಪಂಚತನ್ಮಾತ್ರ ಸಂಧಿಯಲ್ಲಿ ಹೇಳ್ತಾ ಇದ್ದೀನಿ. ಆರನೇ ಪದ್ಯ ಮತ್ತು 11 ನೋಡೋವಾಗ ಮನೋಮಯ ಅಂತ ನೋಡಿದ್ದಾವೆ. ಆ ರುದ್ರದೇವರಿಂದ ಅಭಿಮನ್ಯವಾದಂತು ಅಂತ ಅಲ್ಲಿ ನೋಡಿದ್ದೀವಿ. ಇಲ್ಲಿ ಅವರು ರುದ್ರದೇವರು ತಮ್ಮ ಒಳಗೆ ಕಂಡುಕೊಂಡ ರೂಪ ಅದು. ರುದ್ರರು ಕಂಡುಕೊಂಡ್ರು, ರುದ್ರರು ಅವ್ರ ಮೇಲೆ ಇರೋರು ಎಲ್ಲರೂ ನೋಡಿದ್ರು, ಮನೋಮಯ ಅಂತ ನೋಡಿದ್ರು. ಯಾಕೆ ಮನೋಮಯ ಜ್ಞಾನ ಸ್ವರೂಪ ಅಂತ ಯಾಕೆ ಆಗತ್ತೆ ಇಲ್ಲಿ ಅಂದ್ರೆ, ಇಲ್ಲಿ ಹೇಳಿದ್ದ ಅದು 11th ಪದ್ಯದಲ್ಲಿ ಅದೇ ಬಂತು. ಹೇಗೆ ಮನೋಮಯ ಇರಬೇಕಂದ್ರೆ ಮನಸ್ಸು ಇಟ್ಟು ನಾವು ಕೇಳೋದು, ಮನಸ್ಸಿಟ್ಟು ಕೇಳಬೇಕಂದ್ರೂ ಮನಸ್ಸು ಬೇಕು, ಬಾಯಿಂದ ಹೇಳಬೇಕಂದ್ರೂ ಮನಸ್ಸು ಬೇಕು. ಮನೋವಾಂಗ್ಮಯ ಅದು ಜ್ಞಾನಕ್ಕೆ ತುಂಬಾ ಅವಶ್ಯ ಆಗತ್ತೆ ಅದು ಮನೋಮಯ. ಸೊ ಅದಕ್ಕೆ ಮನೋಮಯ ಮನನಕ್ಕೇನು ಆಗುತ್ತೆ, ಒಳಗೆ ಶಾಸ್ತ್ರ ಕೇಳ್ತೀವಿ, ಮನಸ್ಸಿಟ್ಟು ಕೇಳ್ತೀವಿ, ಆ ಮನಸ್ಸನ್ನ ಉಪಯೋಗ ಮಾಡಿ ಮನನ ಮಾಡ್ತೀವಿ, ಮನನ ಮಾಡಿ ಬುದ್ಧಿ ಗ್ರಹಣ ಮಾಡಿ ಅದು ನಿಶ್ಚಯ ರೂಪವಾಗಿ ನಮ್ಮ ಚಿತ್ತದಲ್ಲಿ ಇದ್ದು ಬಿಡತ್ತೆ, ಚಿತ್ತದಲ್ಲಿ ಹೋಗಿ ಕೂತು ಬಿಡತ್ತೆ. ಅದು ಚಿತ್ತದಲ್ಲಿ ಕೂತ್ಕೊಂಡ್ರೆ ಅದು ಯಾವ್ದು, ಅದನ್ನೇ ಕ್ರಸು ಅಂತ ಹೇಳ್ತಾರೆ, ಅದನ್ನೇ ಕನ್ವಿಕ್ಷನ್ ಅಂತ ಹೇಳ್ತಾರೆ. ಚಿತ್ತದಲ್ಲಿ ಹೋಗಿ ಕೂತ್ಕೊಂಡ್ ಬಿಟ್ರೆ ಅದು ಯಾವತ್ತೂ ಅಲುಗಾಡೋದಿಲ್ಲ. ಸೊ ಅದಕ್ಕೆ ಮನೋಮಯ ಅಂತ, ಜ್ಞಾನ ರೂಪ ಅಂತ ಚಿಂತನೆ ಮಾಡ್ತಾಳೆ. ಇನ್ನೊಂದು ಸೆಕೆಂಡ್ ಬಂದು ಎರಡನೇದ್ ಬಂದು ಪ್ರಾಣ ಶರೀರ. ಆ ಮನೋಮಯ ಜ್ಞಾನ ಸ್ವರೂಪ ಅವನಿಗೆ ಶರೀರ ಇದೆಯಾ ಅಂದ್ರೆ ಇದೆ ಅಂತ ಹೇಳ್ತಾರೆ. ಯಾವ್ದು ಶರೀರ ಅಂದ್ರೆ ಪ್ರಾಣ ಶರೀರ ಅಂತ. ಪ್ರಾಣ ಅಂದ್ರೆ ಇಲ್ಲಿ ಆ ಒಂದು ಬಲಸ್ವರೂಪ ಅಂತ ಇಲ್ಲಿ ಅರ್ಥ. ಪ್ರಾಣ ಅಂಬೋದಕ್ಕೆ ಆನಂದ ಮತ್ತು ಬಲಸ್ವರೂಪನಾಗಿದ್ದಾನೆ ಪ್ರಾಣ ಶರೀರ ಅಂತ ಹೇಳ್ತಾರೆ. ಇದನ್ನೇ ದಾಸರು ಬಂದು 5 ಪದ್ಯದಲ್ಲಿ ಪ್ರಾಣೇಶ ಭಾರತೀಪ ಪ್ರಾಣೇಶ 21,600 ನಮ್ಮ ದೇಹದಲ್ಲಿ ಶ್ವಾಸರೂಪವಾಗಿ ಕೂತಿದ್ದಾನೆ ಅಂತ ಹೇಳುವಾಗ, ಹಂಸಮಂತ್ರ ಹೇಳ್ತಾ ಕೂತಿದ್ದಾರೆ ಅಂತ ಹೇಳುವಾಗ ಇದನ್ನೇ ಹೇಳ್ತಾರೆ. ಪ್ರಾಣ ಶರೀರ ಮನೋಮಯ ಬಂತು ಆಮೇಲೆ ಈ ಪದ್ಯದಲ್ಲಿ. ಆಮೇಲೆ ಪ್ರಾಣ ಶರೀರ ಬಲರೂಪ ಅಂತ ಚಿಂತನೆ ಮಾಡ್ತಾರೆ. ಆಮೇಲೆ ಮೂರನೇದು ಏನ್ ಹೇಳ್ತಾರೆ ಅಂದ್ರೆ ಭಾ ರೂಪ ಅಂತ ಹೇಳ್ತಾರೆ. ಭಾ ಅಂದ್ರೆ ಪ್ರಕಾಶ ರೂಪ. ಅದಕ್ಕೆ 14th ಪದ್ಯದಲ್ಲಿ ಬಂದಾಗ ಎಲ್ಲಿ ಬಂತು ಅದು 8 ಪದ್ಯ ತೃಣ ಮೊದಲು ಬ್ರಹ್ಮ ಅಂತ ಜೀವರ ಅಲ್ಲಿ ಹೇಳುವಾಗ ಸೂರ್ಯನಲ್ಲಿ ಇದ್ದಾನೆ ಅಂತ ಹೇಳುವಾಗ ಸೂರ್ಯ ಭಾ ಸ್ವರೂಪ ನಮ್ಗೆ ಹೇಗೆ ಅನ್ಗುತ್ತಾರೆ. ಭಾ ಅಂದ್ರೆ ಏನು? ಭಾ ಅಂದ್ರೆ ಆ ಒಂದು ಪ್ರಕಾಶಮಯವಾದಂತು, ಪ್ರಕಾಶಮಯವಾದದ್ದು. ಆ ಪ್ರಕಾಶ ಎಂತದ್ದು? ಭಾ ಸ್ವರೂಪ ಅಂದ್ರೆ ಪ್ರಕಾಶ ರೂಪವಾಗಿದ್ದಾನೆ ಅವನು ಅಂತ. ಆ ಪ್ರಕಾಶ ನಾವು ಹೇಗೆ ಚಿಂತನೆ ಮಾಡೋದು ನಮ್ಮ ಸಂಸಾರದಲ್ಲಿ, ಈ ಪ್ರಾಕೃತ ಪ್ರಪಂಚದಲ್ಲಿ ಹೇಗೆ ಚಿಂತನೆ ಮಾಡೋದು ಅಂದ್ರೆ ಅದಕ್ಕೆ ಯಾವುದು ಸಾದೃಶ್ಯವಾಗಿದೆಯೋ ಆ ಒಂದು ಬೆಳಕಿಗೆ, ದೇವರ ಬೆಳಕು ಅಂದ್ರೆ ಅತೀ ಪ್ರಕಾಶಮಾದ ಬೆಳಕು, ಅದಕ್ಕೆ ಸಾದೃಶ್ಯ ಎಲ್ಲಿ ಅಂತ ಹುಡುಕಬೇಕು. ಹುಡುಕಿದ್ರೆ ನಮ್ಗೆ ಸೂರ್ಯನೇ ಕಾಣಿಸ್ತಾನೆ, ಸೂರ್ಯನೇ ಎಲ್ಲವನ್ನು ಬೆಳಗಿಸ್ತಾ ಇದ್ದಾನೆ ನಮ್ಗೆ ಗೊತ್ತಾಗತ್ತೆ. ಎಲ್ಲಾ ಕಡೆನೂ ಸೂರ್ಯ ಬೆಳಗಿಸ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಸಾದೃಶ್ಯವಾಗಿದೆ. ಅಲ್ಲಿ ದೇವರನ್ನ ಚಿಂತನೆ ಮಾಡು, ಎಷ್ಟು ದೊಡ್ಡ ವಸ್ತು ಇದೆಯೋ ಆ ಪ್ರಕಾಶದಲ್ಲಿ ಅತೀ ಪ್ರಕಾಶವಾಗಿ ನಮ್ಮ ಕಣ್ಣಿಗೆ ಗೋಚರ ಆಗುವಂತದ್ದು. ಸೊ ಭಾ ಸ್ವರೂಪ ಅಂತ ಅದಕ್ಕೆ ಸೂರ್ಯನಲ್ಲಿ ಸೂರ್ಯನಾರಾಯಣ ಅಂತ ಅಲ್ಲಿ ತೋರಿಸ್ತಾರೆ. ಸೊ ಭಾ ರೂಪ ಮನೋಮಯ ಪ್ರಾಣ ಶರೀರ ಭಾ ರೂಪ ಅಂತ. ಭಾ ರೂಪ ಅಂತ ಕೇಳಿದ ಮೇಲೆ ಇದೆಲ್ಲ ನಿಮ್ಗೆ ಅನ್ಸುತ್ತಲ್ಲ. ನೆಕ್ಸ್ಟ್ ಬಂದು ಎಲ್ಲವೂ ಮಾಡ್ಲಿಕ್ಕೆ ಅವನಿಗೆ ಸಾಮರ್ಥ್ಯ ಇರಬೇಕು. ಅದಕ್ಕೆ ಹೇಳ್ತಾರೆ ಸತ್ಯ ಸಂಕಲ್ಪ ಅಂತ ಅವನ್ನ ನೋಡ್ತಾರೆ. ಇದು ಎಲ್ಲವೂ ಮಾಡ್ಲಿಕ್ಕೆ ಸಾಮರ್ಥ್ಯ ಸ್ವಾಭಾವಿಕ, ನಮಗೆ ಸಾಮರ್ಥ್ಯ ಬರುತ್ತಾ ಹೋಗತ್ತ, ಒಂದೊಂದು ಒಂದೇ ಜನ್ಮದಲ್ಲಿನೂ ಹೋಗತ್ತಾ ಬರತ್ತ, ನೆಕ್ಸ್ಟ್ ಜನ್ಮ ಇರತ್ತೋ ಎಲ್ಲವೋ ಗೊತ್ತಿಲ್ಲ. ಅವನು ಸ್ವರೂಪ ಭೂತವಾಗಿರುವಂತ ಲಕ್ಷಣ. ಸೊ ಸತ್ಯ ಸಂಕಲ್ಪತ್ವ ಅಂದ್ರ ಅವ್ರ ಸಮರ್ಥ. ಏನು ಸಮರ್ಥ? ಸತ್ಯ ಸಂಕಲ್ಪ ಅಂದ್ರೆ ಏನು? ಸಮರ್ಥ ಅಂದ್ರೆ ಏನು ಅಂದ್ರೆ ಅದು ಮಾಡ್ತಾನೆ. ಏನ್ ಅನ್ಕೊಂಡನು ಅವನು ಮಾಡುವಂತ ಆ ವೇದದಲ್ಲಿ ಇದು ಹೇಳಿದ್ದಾರೆ ಅಂದ್ರೆ ಅದು ಮಾಡಿ ತೋರಿಸುವ ಕೆಪಾಸಿಟಿ ಅವನಲ್ಲಿ ಇದೆ. ಆ ಸಾಮರ್ಥ್ಯ ಅವನಲ್ಲಿ ಯಾವತ್ತು ಸ್ವಾಭಾವಿಕವಾಗಿದೆ. ಸೊ ಸತ್ಯ ಸಂಕಲ್ಪ ಅವನು ಯಾವತ್ತೂ ಚೇಂಜ್ ಆಗೋದಿಲ್ಲ. ಮನೋಮಯ ಇವತ್ತು ಜ್ಞಾನ ಸ್ವರೂಪ, ನಾಳೆನೂ ಜ್ಞಾನ ಸ್ವರೂಪ. ಸೊ ಅದಕ್ಕೆ ಸತ್ಯ ಸಂಕಲ್ಪ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನು ಅಂದ್ರೆ ಇಷ್ಟು ಅವನಲ್ಲಿ ಇದ್ರೆ ನಮಗೆ ಏನು ಅಂದ್ರೆ ಅವಳು ಸರಿ ಇಷ್ಟು ಅವನಲ್ಲಿ ಇರೋದು ಮಾತ್ರ ಅಲ್ಲ, ಆಕಾಶಾತ್ಮ ಅಂತ ಹೇಳ್ತಾರೆ. ಆಕಾಶಾತ್ಮ ಅಂದ್ರೆ ಏನು ಅಂದ್ರೆ ಅವನು ಆಕಾಶ ಅಂದ್ರೆ ಆಕಾಶ ಅಂತ ಅರ್ಥ ಇಲ್ಲ ಇಲ್ಲಿ. ಆಕಾಶ ಅಂದ್ರೆ ಆ ಕಾಶ ದೀಪ್ತವ್ ಅಂತ ಅಂದ್ರೆ ಅವನು ಬೆಳಕಿನ ಸ್ವರೂಪ ಮಾತ್ರ ಇಲ್ಲ, ಅವನು ಎಲ್ಲವನ್ನೂ ಬೆಳಗಿಸ್ತಾನ. ಸೂರ್ಯ ಹೇಳುವ ಸೂರ್ಯ ಬೆಳಕಿನ ಸ್ವರೂಪ. ನಮಗೇನ್ ಬಂತು ಅಂದ್ರೆ ಸೂರ್ಯನ ಪ್ರಕಾಶದಿಂದ ಎಲ್ಲವೂ ನಮ್ಗೆ ಕಾಣ್ತಾ ಇದೆ. ಕಾಣೋದು ಮಾತ್ರ ಇಲ್ಲ, ನಾವು ಜೀವನಕ್ಕೆ ಬೇಕಾದದ್ದು ಎಲ್ಲವೂ ಬೆಳೆಯುತ್ತೆ. ಅದು ಮಾತ್ರ ಇಲ್ಲ, ನಮ್ಮ ಒಳಗೆ ಅದು ನೋಡಿದ್ದೀವಿ ಚಾಂದೋಗ್ಯದಲ್ಲೇನೆ ನಾವು ನೋಡಿದ್ದೀವಿ. ನಮ್ಮ ಒಳಗೆ ಆ ಸೂರ್ಯನ ಬೆಳಕು ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸ ಬದುಕಿರ್ತೀವಿ ಅಂತ. ಸೂರ್ಯನ ಬೆಳಕು ನಮ್ಮ ಒಳಗೇನೂ ಇದೆ, ಸೂರ್ಯನಿಗೇನು ನಮ್ಮ ಹೃತ್ಕಮಲಕ್ಕೇನೂ ಕನೆಕ್ಷನ್ ಅಂತ ನೋಡಿದೀವಿ. ಸೊ ಅಲ್ಲಿ ಬೆಳಗೋದು ಮಾತ್ರ ಇಲ್ಲ, ಅವನು ಬೆಳಗೋದು ಮಾತ್ರ ಇಲ್ಲ, ಎಲ್ಲವನ್ನೂ ಬೆಳಗಿಸ್ತಾನೆ, ಎಲ್ಲವನ್ನೂ ನೋಡುವಂತೆ ಮಾಡ್ತಾನೆ ಅವನು. ಸೊ ಎಲ್ಲದಕ್ಕೇನೋ ಅದು ಕೊಡ್ತಾನ ಅವನು ನಮ್ಮ ಜೀವನಕ್ಕೆ ಸಾಧನೆಗೆ. ಸೊ ಆಕಾಶಾತ್ಮ ಅದನ್ನು ಅವಳು ನೋಡ್ತಾಳಂತ. ನೋಡ್ಬಿಟ್ಟು ಇನ್ನೊಂದು ಏನ್ ನೋಡ್ತಾಳಂದ್ರೆ ಸರ್ವಕರ್ಮ ಅಂತ ನೋಡ್ತಾಳಂತ. ಸರ್ವಕರ್ಮ ಈ ಪಂಚತನ್ಮಾತ್ರ ಸಂಧಿ ಆರ್ ಎಷ್ಟು ಇಷ್ಟು ತನಕ ಬಂದದಲ್ಲಿ ಎಲ್ಲದಲ್ಲಿನು ನೋಡಿದ್ರ ಮಾಡಿ ಮಾಡಿಸುವ ಎಂಬ ಪದ ಬಂದಿದೆ. ನೋಡಿ ನೋಡಿಸುವ ಉಂಡು ಉಣಿಪ ಅಂತ ಬಂದ್ರ ಸರ್ವಕರ್ಮ ಅವನೇ ಎಲ್ಲ ಕರ್ಮವು, ಅವನೇ ಸ್ವತಂತ್ರವಾಗಿ ಎಲ್ಲ ಕರ್ಮವೂ ಮಾಡ್ತಾನೆ. ಅವನೇ ಸ್ವತಂತ್ರ, ಅವನೇ ಎಲ್ಲ ಕರ್ಮವು ಸ್ವತಂತ್ರವಾಗ ಮಾಡುವನು ಅವನೇ ಸರ್ವಕರ್ಮ ಅಂತ. ಆ ಎಲ್ಲ ಕರ್ಮವು ಅವನೇ ಒಳಗಿಂದ ಸೇವ್ಯ ಸೇವಕ ಎಲ್ಲ ನಾವು ನೋಡ್ತಾ ಬಂದಿದ್ದೀವಿ. ಅದನ್ನೇ ಹೇಳ್ತಾರೆ ಇಲ್ಲಿ ಸರ್ವಕರ್ಮ. ಈ ದೇವತೆಗಳನ್ನ ಇಟ್ಟಿದ್ದಾನೆ, ವಾಯುದೇವರನ್ನ ಇಟ್ಟಿದ್ದಾನೆ, ಮನೋನಿಯಾಮಕರನ್ನ ಇಟ್ಟಿದ್ದಾನೆ, ಈ ಸೂರ್ಯನಲ್ಲಿ ಇದು ಮಾಡ್ತಾನಂದ್ರೆ ಅವನೇ ಕೈ ಹಿಡಿದು ಅವರಲ್ಲಿ ಇದ್ದು ಎಲ್ಲವನ್ನು ಮಾಡಿಸ್ತಾ ಇದ್ದಾನೆ. ನಮ್ಮೊಳಗೆ ಇದ್ದು ಅವನೇ ಮಾಡಿಸ್ತಾ ಇದ್ದಾನೆ, ಮಾಡಿ ಮಾಡಿಸೋದಿಲ್ಲ, ಮಾಡಿ ಮಾಡಿಸ್ತಾ ಇದ್ದಾನೆ. ಸೊ ಸರ್ವಕರ್ಮ ಅಂತ ನೋಡ್ತಾ ಇದ್ದಾಳೆ. ಇದು ಆರನೇದು ಮನೋಮಯ ಪ್ರಾಣ ಶರೀರ ಭಾರೂಪ ಸತ್ಯ ಸಂಕಲ್ಪ ಆಕಾಶಾತ್ಮ ಸರ್ವಕರ್ಮ ಮತ್ತು ಸರ್ವಕಾಮ ಅಂತ. ಸರ್ವಕಾಮ ಅಂದ್ರೆ ಅವನಿಗೆ ಎಲ್ಲ ಕಾಮನೆಗಳು ಉಂಟ ಅಂದ್ರೆ ಹಾಗಲ್ಲ. ಕಾಮ ಅಂದ್ರೆ ಕಾಮ್ಯಂತೆ ಇಟಿ ಕಾಮ ಅಂತ, ನಾವು ಯಾವ ಯಾವ ವಸ್ತುವನ್ನ ಕಾಮಿಸ್ತೇವೋ ಅದು ಬಂತು. ನಾವು ವ್ಯಾಪ್ತಿ ಸಂಧಿಯಲ್ಲಿ ನೋಡಿದೀವಿ ಯಾವ ಯಾವ ವಸ್ತುಗಳು ಬರುತ್ತೆ. ಇಲ್ಲಿ ಫಿಫ್ತ್ ಸಂಧಿ ಸಿಕ್ಸ್ತ್ ಸಂಧಿಯಲ್ಲಿನೂ ಬಂತು, ಅದು ಫಿಫ್ತ್ಲಿನೂ ಬಂತು. ಹೇಗೆ ಹೆಂಡತಿ ಮಕ್ಕಳು ಯಾರ್ಯಾರ ನಾವು ಪ್ರೀತಿ ಯಾರ್ಯಾರ ಮೇಲೆ ಪ್ರೀತಿ ಇಟ್ಟಿದ್ದೀವೋ ಆ ವಸ್ತುವಲ್ಲೆಲ್ಲ ಅವನೇ ಇದ್ದಾನೆ, ಅವನೇ ಇದ್ದು ಆ ಪ್ರೀತಿಯನ್ನ ಉಂಟು ಮಾಡ್ತಾ ಇದ್ದ. ಅಂದ್ರೆ ಸರ್ವಕಾಮ ಅಂದ್ರೆ ಕಾಮಿಸುವ ವಸ್ತುಗಳು, ಆಬ್ಜೆಕ್ಟ್ಸ್, ಬಯಸುವ ವಸ್ತುಗಳು. ನಾವು ಯಾವ ಯಾವುದಲ್ಲಿ ನಮ್ಗೆ ಬಯಕೆ ಇದೆಯೋ ಆ ವಸ್ತು ಒಳಗೆ ಅವನೇ ಇದ್ದು ಆ ಬಯಕೆಯನ್ನು ಕೊಡ್ತಾ ಇದ್ದಾನೆ. ಸರ್ವ ವಸ್ತು ಒಳ್ಳೆದು ಕೆಟ್ಟದು ಎಲ್ಲದಲ್ಲಿನೂ ಇದ್ದು ಅವನೇ ಆ ಒಂದು ಆಕರ್ಷಣ ಶಕ್ತಿ ಮತ್ತು ಆ ಸಂಬಂಧ. ಕೆಲವ್ರು ನೋಡಿದ್ರೆ ನಮ್ಗೆ ತುಂಬಾ ಇಷ್ಟ ಆಗುತ್ತೆ, ಕೆಲವ್ರು ನೋಡಿದ್ರೆ ಬೇಡಪ್ಪ ಅಂತ ಅನ್ಸುತ್ತೆ. ಸೊ ಇದನ್ನ ಮಾಡಿಸುವನು ಅವನೇ ಸರ್ವಕಾಮ ಅಂತ ಅವನನ್ನ ನೋಡ್ತಾ ಇದ್ದಾಳೆ. ಅವನು ಭೋಗ ರೂಪ ಅದೇ ಸರ್ವಕಾಮ ಅಂಬುದು, ಅವನು ಭೋಗ ಎಲ್ಲದಲ್ಲಿನೂ ಅವನಿರುವಂತಹ ಭೋಗ ರೂಪ ಅದು. ನಮ್ಗೆ ಭೋಗವನ್ನ ಕೊಡುವಂತ ರೂಪ ಅದು, ಒಳ್ಳೇದೋ ಕೆಟ್ಟದೋ ಕೊಡುವಂತ ರೂಪ ಒಂದೇ ಆಗಿದೆ. ಇದು ಹೇಳ್ಬಿಟ್ಟು ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಸರ್ವದ್ರಷ್ಟ ಅಂಬೋದನ್ನ ಇಲ್ಲಿ ಹೇಳ್ತಾ ಇಲ್ಲ ಅವಳು. ಸರ್ವದ್ರಷ್ಟ ದೇವ್ರ ಎಲ್ಲವನ್ನು ನೋಡ್ತಾನೆ, ಎಲ್ಲವನ್ನು ಕೇಳ್ತಾನೆ ಅಂಬೋದು ಮನೋಮಯ ಅದಲ್ಲೇ ಬಂದ್ಬಿಡ್ತು. ಇಲ್ಲಿ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ಸರ್ವಗಂಧ ಅಂತ ಹೇಳ್ತಾರೆ. ಎಲ್ಲ ಸರ್ವಗಂಧ ಅಂದ್ರೆ ಎಲ್ಲ ಯಾವ ಯಾವ ಪದಾರ್ಥದಲ್ಲಿ ವಾಸನೆ ಇರೋದು ಮಾತ್ರ ಅಲ್ಲ, ಆ ವಾಸನೆಯನ್ನ ನಾವು ಆಸ್ವಾದನ ಮಾಡ್ತೀವಿ. ಅದು ವ್ಯಾಪ್ತಿ ಸಂಧಿಯಲ್ಲಿ ಬಂದದನ್ನೇ ಹೇಳ್ತಾರೆ. ಆಸ್ವಾದನ ಮಾಡಬೇಕು, ಆ ಗ್ರಹಣ ಆ ಗ್ರಹಣೇಂದ್ರಿಯ ಕೆಲಸ ಮಾಡಬೇಕಂದ್ರೆ ಒಳಗೆ ಇದ್ದು ಆ ಗಂಧದಲ್ಲಿ ಇದ್ದು ಆ ಗಂಧವನ್ನ ತಂದುಕೊಡು. ಗಂಧ ಅಂಬೋದನ್ನೇ ಆ ಒಂದು ಆ ವಸ್ತು ಆ ಒಂದು ಪರಿಮಳವನ್ನ ತಂದು ಕೊಡುವಂತ ಆ ಜ್ಞಾನವನ್ನ ಅಲ್ಲಿಂದ ನಮ್ಗೆ ತಂದು ಕೊಡುತ್ತೆ ಗಂಧ. ಅದು ಬಂದು ನಮಗೆ ಮುಟ್ಟುವಂತೆ ಮಾಡುತ್ತೆ. ಎಲ್ಲೋ ಒಂದು ಹೂ ಇದ್ರೆ ಅಲ್ಲಿಂದ ವಾಸನೆ ಬಂದು ನಮ್ಮ ಮೂಗುವೆ ಮುಟ್ಟುವಂತೆ ಮಾಡ್ತಾನೆ. ಅದು ಯಾರು ಮಾಡ್ತಾರೆ ಅಂದ್ರೆ ಸರ್ವಗಂಧ ಎಲ್ಲವನ್ನು ಅವನೇ. ಗಂಧ ಜ್ಞಾನಮಯನಾಗಿದ್ದಾನೆ ಅಂತ ಒಂದು ಅರ್ಥ, ಅದು ಮುಂಚೆನೆ ಬಂತು. ಸೊ ಸರ್ವಗಂಧ ಅಂದ್ರೆ ಎಲ್ಲವೂ ನಮ್ಮನ್ನ ಮುಟ್ಟುವಂತೆ ಮಾಡ್ತಾನೆ. ಪ್ರತಿ ಪ್ರತಿ ವಾಸನೆ ಸಾಮಾನು ನಾವು ತಕ್ಕೊಳ್ಳೋದು ಊಟ ಮಾಡೋದು ಎಲ್ಲದಿರಿ ಅಂತ ಗಂಧನೂ ಅವನೇ ಆಗಿದ್ದಾನೆ. ಸರ್ವರಸ, ರಸ ಅಂದ್ರೆ ಸಾರ ರೂಪ ಅಂತ ಒಂದಿದೆ, ಮತ್ತು ನಾವು ಸ್ವಾಕ್ಯರಸ ಎಲ್ಲದರಲ್ಲಿನೂ ಅವನೇ ಇದ್ದು ಅದನ್ನ ಆ ಒಂದು ಅನುಭವವನ್ನ ಕೊಡೋದು. ಸೊ ಸರ್ವರಸ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ಮಾತ್ರ ಇಲ್ಲ, ಇಲ್ಲಿ ಬಂತಲ್ಲ ಭಾರಬೃದ್ ರೂಪ ಆಧಾರ ಆಧೇಯ ರೂಪ, ಅದಕ್ಕೆ ಹೇಳ್ತಾರೆ ಸರ್ವ ಇದಂ. ಇದಂ ಅಂದ್ರೆ ಎವ್ರಿಥಿಂಗ್, ಇದಂ ಅಂದ್ರೆ ಕಣ್ಣಿಗೆ ಕಾಣಿಸುವಂತ ಎಲ್ಲವೂ. ಲಕ್ಷ್ಮಿ ಕಣ್ಣಿಗೆ ಏನ್ ಕಾಣಿಸ್ತಾ, ಎಲ್ಲವೂ ಕಾಣಿಸ್ತಾ ಇದೆ. ಸರ್ವಂ ಇದಂ ಅಭ್ಯ ಅತ್ತ ಅಭಿಯತ್ತ ಅಂತ. ಅಭಿಯತ್ತ ಅಂದ್ರೆ ಅತ್ತ ಅಂದ್ರೆ ಎಲ್ಲವನ್ನು ಹೊತ್ತಿರುವವನು, ಎಲ್ಲವನ್ನು ಹೊತ್ತಿರುವನು, ಎಲ್ಲವನ್ನು ನುಂಗುವನು. ನರಸಿಂಹ ರೂಪವನ್ನು ಹೇಳ್ತಾರೆ, ಎಲ್ಲವನ್ನು ಧಾರಣೆ ಮಾಡಿ ಭಾರಬೃಂದ ರೂಪವಾಗಿ ಕೂರ್ಮ ರೂಪವಾಗಿ ಧಾರಣೆ ಮಾಡ್ಕೊಂಡಿದ್ದಾನೆ. ಅದು ಒಳಗೆ ಎಲ್ಲವನ್ನು ಸಪೋರ್ಟ್ ಆಧಾರ ಆಧೇಯನೂ ಆಗತ್ತೆ, ಎಲ್ಲವನ್ನು ನುಂಗುವನು ಸರ್ವ ಸಂಹಾರ. ಸರ್ವಂ ಇದಂ ಅಭ್ಯತ್ತ ಅಂತ ಹೇಳ್ತಾರೆ. ಎಲ್ಲವನ್ನು ಹೇಳಿ ಇಷ್ಟು ನಾನು ಹೇಳಿದ್ದೇನಲ್ಲ, ಎಲ್ಲವೂ ಅವನನ್ನು ಮುಟ್ಟತ್ತ. ಇಷ್ಟು ಹೇಳಿದ್ರು ಸಾಕಾಗೋದಿಲ್ಲ, ಎಷ್ಟು ಹೇಳಿದ್ರು ಆ ಮಾತುಗಳು ಅವನನ್ನ ಮುಟ್ಟಲಾರದು ಅಂತ ಅದು ಸೇನೋಪನಿಷತ್ತಲ್ಲಿ ಬರುತ್ತಲ್ಲ ಅದನ್ನೇ ಹೇಳ್ತಾರೆ. ಅವಾಕಿ ಅಂತ ಹೇಳ್ತಾರೆ. ಅವಾಕಿ ಅಂದ್ರೆ ನಮ್ಮ ಮಾತುಗಳು ಅವನನ್ನ ಮುಟ್ಟೋದೇ ಇಲ್ಲ. ಮುಟ್ಟೋದೇ ಇಲ್ಲ ಅಂದ್ರೆ ಏನರ್ಥ ಅಂದ್ರೆ ಎಷ್ಟು ಹೇಳಿದ್ರು ಅದು ಸಂಪೂರ್ಣವಾಗಿ ಅವನನ್ನ ವಿವರಣೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂದ್ರೆ ಇದು ಲಕ್ಷ್ಮಿ ಹೇಳ್ತಾ ಇದ್ದಾಳೆ. ಅವಾಕಿ ಅಂತ ಹೇಳೋದು ಲಕ್ಷ್ಮಿ ಹೇಳ್ತಾ ಇದ್ದಾರೆ. ಅವಳು ಸರ್ವ ವೇದ ಅಭಿಮಾನಿ ದೇವತೆ, ಅವಳು ವೇದಗಳು ಅವಳಿಗೆ ಪ್ರತ್ಯಕ್ಷ ಇದ್ರು. ಎಷ್ಟು ಹೇಳಿದ್ರು ಅವನ ನಮ್ಮ ಮಾತು ನನ್ನ ಮಾತುಗಳು ಅವನನ್ನ ಪೂರ್ತಿಯಾಗಿ ವರ್ಣನೆ ಮಾಡ್ಲಿಕ್ಕೆ ಅಸಮರ್ಥವಾಗಿದೆ ಅಂತ ಹೇಳ್ತಾ ಇದ್ದ. ನನ್ನಿಂದ ಆಗದು ಅಂತ ಅವಾಕಿ ಅಂತ ಹೇಳ್ತಾರೆ. ಆಮೇಲೆ ಅನಾದರಹ ಅಂತ. ಅನಾದರ ಅಂದ್ರೆ ಏನು ಅಂದ್ರೆ ಅದೇ ವ್ಯಾಪ್ತ ನಿರ್ಲಿಪ್ತ ಅಂತ ಬರುತ್ತಲ್ಲ. ಅನಾದರ ಅಂದ್ರೆ ಅವನಿಗೆ ಯಾವ್ದ ಮೇಲೇನು ಆದರ ಇಲ್ಲ. ಆದರ ಇಲ್ಲ ಅಂದ್ರೆ ಆ ಒಂದು ಆಸಕ್ತಿ ಅಟ್ಯಾಚ್ಮೆಂಟ್ ಯಾವ್ದ ಮೇಲೆ, ಇವಳು ನಮ್ಗೆ ಬೇಕಾದವಳು, ಲಕ್ಷ್ಮಿ ನಮ್ಗೆ ಬೇಕಾದವಳು, ದುರ್ಯೋಧನ ನನ್ಗೆ ಬೇಡಾದವಳು, ಈ ತರ ಅವನಿಗೆ ಭಾವನೆಯೇ ಇಲ್ಲ. ಯಾರು ಯಾರು ಹೇಗೆ ಮಾಡ್ತಾರೋ ಅದಕ್ಕೆ ತಕ್ಕಂತೆ ಅವನು ಮಾಡುವನು. ಯಾರ ಜೊತೆಯಲ್ಲಿ ಅಂಟುಕೊಂಡವಳು, ಅವನಿಗೆ ಆ ಅಂಟುವಿಕೆ ಎಂಬುದು ದೋಷ, ಅಂಟುವಿಕೆ ಎಂಬುದು ಅಟ್ಯಾಚ್ಮೆಂಟ್ ಎಂಬುದು ಅದು ಇಲ್ಲ ಅವನಿಗೆ. ಸೊ ಅದಕ್ಕೆ ಅವಾಕಿ ಅನಾದರಹ ಅಂತ ಈ 12 ಕ್ವಾಲಿಟೀಸ್ ಅನ್ನ ಹೇಳ್ತಾಳಲ್ಲ, ನೋಡ್ತಾಳ ಅವಳು, ನೋಡಿ ನಮಗೇನು ಹೇಳ್ತಾಳೆ. ಈ ತರ ದೇವರ ಚಿಂತನೆಯನ್ನ ನೀವು ಮಾಡ್ತಾ 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 ಈ ಕಂಡೀಷನ್ ಮಾಡ್ತಾ ಮಾಡ್ತಾ ಇದ್ರೆ ಇವನು ಎಲ್ಲಿದ್ದಾನಂದ್ರೆ ಏಷತೆಯ ಆತ್ಮ. ಇಂಥ ದೇವರು ಇಲ್ಲಿ ಪ್ರಳಯದಲ್ಲಿ ವಿಹಾರ ಮಾಡ್ತಾನೆ ಇಷ್ಟೇ ತಿಳ್ಕೋಬೇಡಿ. ಇವನು ಏಷತೆ ಆತ್ಮ, ಇವನು ಎಲ್ಲಿ ಇದ್ದಾರಂತ ಅಂತರ್ ಹೃದಯ ಅಂತೆ. ಅಂತರಾತ್ಮ ಅಂತ ಇನ್ನೊಂದು ಕಡೆ ಬಂದಿದೆ. ಇಲ್ಲಿ ಅವಳು ನೋಡು ಅಂತರ್ ಹೃದಯ, ನಮ್ಮನ್ನ ಹೊರಗೆ ಇದ್ದಾನೆ ಅಂತ. ತಿರುಗ ಏನೋ ಪ್ರಳಯ ಜಲದಲ್ಲಿ ಇವನು ಇದ್ದಾನೆ, ಎಲ್ಲಾ ಕಾಲದಲ್ಲಿ ನಿಂತಿದ್ದಾನೆ ಅಂತೆಲ್ಲ. ಹೊರಗೆ ಇರುವಂತ ಇಷ್ಟು ವಿಶೇಷಣಗಳಿಂದ ಇರುವಂತ ಈ ಭಗವಂತ ಈ ಪ್ರಳಯದಲ್ಲಿ ವಿಹರಿಸುವಂತ ಈ ಒಂದು ನಾರಾಯಣ, ಅದಕ್ಕೆ ಅವಳಿಗೆ ನಾರಾಯಣ ಅಂತ ಹೇಳ್ತಾಳ ಅವಳು. ನಾರಾಯಣ ಅಂತ ಅವಳು ಅಷ್ಟು ಹೇಳಲ್ಲ ಇಲ್ಲಿ ಉಪನಿಷತ್ತಲ್ಲಿ. ನಾರಾಯಣ ಅಂದ್ರೆ ಎಲ್ಲದಕ್ಕೇನು ಆ ಒಂದು ದೋಷರಹಿತವಾದಂತವಳು, ಎಲ್ಲರಿಗೇನು ಆಶ್ರಯಭೂತನಾಗಿರುವನು ಅಂತ ಚಿಂತನೆ ಮಾಡಿ ಅವನನ್ನ ಎಲ್ಲಿ ಅಲ್ಲಿ ಮಾತ್ರ ಇಲ್ಲ, ಅಂತರ್ ಹೃದಯ ನಮ್ಮ ಹೃದಯದಲ್ಲಿ, ಅವಳ ಹೃದಯದಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಹೃದಯದಲ್ಲಿ ಅವಳೇ ಕೂತಿದ್ದಾಳೆ. ಅವಳ ಹೃದಯದಲ್ಲಿ ಆಕಾಶ ಅಂದ್ರೆ ಅವಳದೇ ಹೆಸರು. ಸೊ ಅಂತರ್ ಹೃದಯ ಅಂದ್ರೆ ನನ್ನ ಹೃದಯದಲ್ಲಿ ಅಂತ ಅಂದ್ರೆ ಏನು, ದೇವರನ್ನ ಚಿಂತನೆ ಮಾಡುವಾಗ ಆಯತನ ಪ್ರತಿಷ್ಠ ಅಂತೆಲ್ಲ ನಾವು ಹೇಳ್ತೀವಲ್ಲ, ಸುಮ್ಮನೆ ದೇವರು ದೇವರು ಅಂತಿಲ್ಲ, ಅಂತರ್ ಹೃದಯ ಲಕ್ಷ್ಮಿಯ ಹೃದಯದಲ್ಲಿ, ಲಕ್ಷ್ಮಿಯ ಹೃದಯ ಲಕ್ಷ್ಮಿ ಹೃದಯ ಅಲ್ಲಿ ಇದೆ, ನಮ್ಮಲ್ಲಿ ಇದೆ. ನಮ್ಮಲ್ಲಿ ಇದೆ ಅಂದ್ರೆ ವಾಯುದೇವರು, ವಾಯುದೇವರು ಲಕ್ಷ್ಮಿ, ಲಕ್ಷ್ಮಿಯ ಹೃದಯದಲ್ಲಿ ದೇವರು. ಅದಕ್ಕೆ ಲಕ್ಷ್ಮೀನಾರಾಯಣ ಮಂದೆ ಅಂತ ಹೇಳ್ತೀವಿ ನಾವು. ಒಟ್ಟಿಗೆ ಲಕ್ಷ್ಮಿಯ ಒಳಗೆ ಅವನನ್ನ ನೋಡಬೇಕು ನಾವು. ಅದು ಇದ್ದಾನೆ ಅವನು ನಮ್ಮ ಹೃದಯದ ಒಳಗೆ ಇರುವಂತ ಒಂದು ಬಹಿರಾಕಾಶ ಅಂತ ಒಂದು ಚಿಕ್ಕ ಒಂದು ಸ್ಪೇಸ್, ಅಲ್ಲಿ ಅವನು ಕಾಣಿಸ್ತಾ ಅಂತ. ಅವನು ಹೇಗಿದ್ದಾನೆ ಅಂತ ಹೊರಗೆ ನೋಡಿದ್ದ ರೂಪವನ್ನು ಒಳಗೆ ನೋಡ್ತಾನೆ. ಅದು ಹೇಳುವಾಗ ಹೇಳ್ತಾರೆ ಅವನಿಗೆ ಹೇಗಿದ್ದಾನಂದ್ರೆ ಅನೀಯ ಅಂತ ಹೇಳಿ. ಅನೀಯ ಅಂದ್ರೆ ತುಂಬಾ ಒಂದು ಸಣ್ಣ ವಸ್ತುವಾಗೆ, ಈ ಸ್ಮಾಲರ್ ದನ್ ದ ಸ್ಮಾಲೆಸ್ಟ್ ಅನೀಯ, ಅವನು ಸ್ಮಾಲರ್ ದನ್ ದ ಸ್ಮಾಲೆಸ್ಟ್ ಅಂತ ಅಂದ್ರೆ ಆ ಒಂದು ಸ್ಪೇಸ್. ಆ ಜೀವನೇ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯ ಹೃದಯ ಆ ಒಂದು ಅಲ್ಲಿ ಕಮಲ, ಅಲ್ಲಿ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯ ಹೃದಯದಲ್ಲಿ ಅವನು ಕಾಣಿಸಿಕೊಡ್ತಾನ. ನಮ್ಗೆ ಹ್ಯಾ ಕಾಣಿಸ್ಕೊಡ್ತಾನಂದ್ರೆ ಆ ಒಂದು ಅಣಿಯ ಅವಳಿಗೇನು ನೋಡ್ತಾ ಅವಳು ನೋಡ್ತಾರೆ, ಸಣ್ಣ ವಸ್ತು, ಅತೀ ಸೂಕ್ಷ್ಮವಾದ ವಸ್ತು ಒಂದು ಇದ್ರೆ ಅದು ಒಳಗೇನೂ ಅವನು ಇದ್ದಾನೆ. ಸೊ ಅಣಿಯ ಸಣ್ಣದಾಗಿ ಕಾಣಿಸ್ತಾ ಇದ್ದ, ಅದು ಹೇಗೆ ಕಾಣಿಸ್ತಾನೆ ಸಣ್ಣದು ಅಂದ್ರೆ ಒಂದು ಒಂದು ಡರ್ಟ್ ತರ, ಯಾಕೆಂದ್ರೆ ಕಣ್ಣಿಗೆ ಕಾಣಿಸ್ತಾನ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ ಕಣ್ಣಿಗೆ ಕಾಣಿಸ್ಬೇಕು, ಕಣ್ಣಿಗೆ ಅಂದ್ರೆ ಜ್ಞಾನ ಗೋಚರನ ಆಗ್ಬೇಕು. ಈ ಬಾಹ್ಯ ಕಣ್ಣಿಗೆ ಇಲ್ಲ, ಒಳಗಣ್ಣು. ಇವಾಗ ಒಳಗಣ್ಣು ನಮ್ಗೆ ತೆಗೆದಿಲ್ಲ, ನಾವು ಏನೋ ಚಿಂತನೆ ಮಾಡಬೇಕು. ಹೇಗೆ ಚಿಂತನೆ ಮಾಡೋದು ಅಂತಾನೆ ಹೇಳ್ತಾಳೆ. ಹಾಗಿದೆ ಅಂದ್ರೆ ನಮ್ಗೆ ಸಿಕ್ಕುವಂತ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಹೇಗಿದೆ ಅಂದ್ರೆ ಸಣ್ಣದಾಗಿ, ಎಷ್ಟು ಸಣ್ಣದಾಗಿ ಇರಬೇಕು ಅಂತ ಹೇಳ್ತಾರೆ. ವ್ರೀಹಿ ಅಂತಾಳೆ. ವ್ರೀಹಿ ಅಂದ್ರೆ ಆ ಒಂದು ಧಾನ್ಯ, ಒಂದು ವ್ರೀಹಿ, ಒಂದು ಭತ್ತ ಆ ತರ ಒಂದು ಹೇಳ್ತಾರೆ. ಫಸ್ಟ್ ವ್ರೀಹಿ ಅಂತ ಹೇಳ್ತಾರೆ. ಆ ವ್ರೀಹಿ ಮಾತ್ರ ಇಲ್ಲ, ವ್ರೀಹಿ ತರನು ಕಾಣಿಸ್ತಾನಂತೆ ಕೆಲವೊಮ್ಮೆ. ಒಂದೇ ತರ ಇಲ್ಲ, ಕೆಲವೊಮ್ಮೆ ಅವನು ಯವ, ಯವ ಅಂದ್ರೆ ಜವೆ ಗೋಧಿ ಅಂತ ಹೇಳ್ತಾರಲ್ಲ ಆ ಕಾಲದಲ್ಲಿ, ಇವಾಗ ಇರೋದು ಸ್ವಲ್ಪ ವಿಕೃತ ಫಾರ್ಮ್ ಅಂತ ಹೇಳ್ತಾರೆ. ಆವಾಗ ಜವೆ ಗೋಧಿ ಎಂಬುದು ತುಂಬಾ ಸಣ್ಣದಾಗಿರುತ್ತಂತೆ, ಹಾಗೆ ಅಂತೆ. ಆಮೇಲೆ ಹೇಳ್ತಾರೆ ಅದು ಇಲ್ಲ, ಸಣ್ಣದು ಅಂಬೋದಕ್ಕೆ ಎಕ್ಸಾಂಪಲ್ ಕೊಡ್ತಾ ಹೋಗುತ್ತೆ. ಎಷ್ಟು ಸಣ್ಣದು, ಎಷ್ಟು ಒಂದು ಸಣ್ಣದು, ಚಿಕ್ಕದಾಗಿರಬೇಕು, ಬಟ್ ನೀವು ಪೂರ್ತಿಯಾಗಿ ಅದನ್ನ ಗ್ರಹಣ ಮಾಡಬೇಕು. ಹಾಗೆ ಇರಬೇಕು, ದೇವರು ಹಾಗೆ ಕಾಣಿಸ್ತಾನೆ. ಪೂರ್ತಿ ಗ್ರಹಣ ಆಗತ್ತೆ, ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ಪೂರ್ತಿ ಗ್ರಹಣ, ಪೂರ್ಣ ಅಂತ ತಾನೆ ಅವ್ರು ಹೇಳ್ತಾರೆ. ಆ ಗ್ರಹಣ ಆಗೋದು ಹೇಗೆ ಅಂದ್ರೆ ಗೋಧಿ ತರ, ಭತ್ತ ತರ, ಆಮೇಲೆ ಇನ್ನೇನ್ ಹೇಳ್ತಾಳೆ ಅಂದ್ರೆ, ಅಥವಾ ಸರ್ಷಪ ಅಂತಾರೆ. ಸರ್ಷಪ ಅಂದ್ರೆ ಸಾಸಿವೆ, ಸಾಸಿವೆ ಕಾಳು, ಸಾಸಿವೆ ಕಾಳಂತೆ, ಅಷ್ಟು ಚಿಕ್ಕದು. ಪೂರ್ಣವಾಗಿ ಉರುಟಾಗ ನಮ್ಗೆ ಅದು ಕಾಣಿಸುತ್ತೆ, ಅದು ಕಣ್ಣಿಗೇನು ಕಾಣಿಸುತ್ತೆ, ಚಿಕ್ಕದು ಇರುತ್ತೆ. ಸೊ ಸರ್ಷಪ ಅಂತಾರೆ. ಶ್ಯಾಮಕಾತ್, ಶ್ಯಾಮಕಾತ್ ಅಂತ ಹೇಳಿದ್ರೆ ಆ ಭತ್ತದ ಒಳಗೆ, ಭತ್ತ ಅಂತ ಫಸ್ಟ್ ಹೇಳ್ತಾರೆ, ಭತ್ತದ ಆ ಉಮಿ ತೆಗೆದು ಒಳಗೆ ಇರತ್ತಲ್ಲ ಅಕ್ಕಿ, ಅದು ಇನ್ನು ಚಿಕ್ಕದಾಗಿರತ್ತಂತ. ಅದಕ್ಕೆ ಒಂದು ಹೇಳ್ತಾರೆ ಬನಂಜಾಚಾರ್ಯ ಕೇಳುವಾಗ, ಅವರು ಶಾವೆ ಅಕ್ಕಿ ಅಂತ ಹೇಳ್ತಾರೆ. ಅದು ಏನು ಬಿದರಕ್ಕಿ ಅಂತ ಹೇಳೋದು, ಅದು ಏನು ಬಿದರಕ್ಕಿನೋ ನನ್ಗೆ ಗೊತ್ತಿಲ್ಲ. ಸೊ ಬಿದರಕ್ಕಿ ಅಂತ ಅವ್ರು ಕೊಟ್ಟಿದ್ದಾರೆ, ಯಾಕೆಂದ್ರೆ ಅಲ್ಲಿ ವ್ರೀಹಿ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಶ್ಯಾಮಕಾತ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಬಿದರಕ್ಕಿ ಮತ್ತು ಸಾವೆ ಅಕ್ಕಿ ಅಂತ ಹೇಳಿದ್ರು, ಅದು ಹೇಗಿರುತ್ತೆ ಗೊತ್ತಿಲ್ಲ. ಆ ತರ ಇರತ್ತಂತ, ಆ ತರ ಸಣ್ಣ ಇರತ್ತೆ ಅಂತ. ಸಣ್ಣ ಇರತ್ತೆ ಅಂದ್ರೆ ಅದೇ ಡಲ್ಲಾಗಿರುತ್ತೋ ಏನೋ ಅಂತ ಸಂದೇಹ ಬಂದ್ರೆ ಅದಕ್ಕೆ ಹೇಳ್ತಾರೆ ಹಾಗಿರಲ್ಲ, ಅದು ಹೇಗಿರತ್ತಂತ ಜ್ಯೋತಿ ರೂಪವಾಗಿರುತ್ತಂತೆ. ಆ ಒಂದು ದೀಪದಂತೆ, ದೀಪ ಎಕ್ಸಾಂಪಲ್ ತಗೊಂಡು ದೀಪದಂತೆ ವ್ರೀಹಿ ಅಂತ ಫಸ್ಟ್ ಅದಕ್ಕೆ ಹೇಳ್ತಾರೆ. ದೀಪದಂತೆ ಒಂದು ಆ ಒಂದು ತಿಲಕ ದೀಪ ಆ ತರ ನಾವು ದೀಪ ಹಚ್ಚಿವಿಲ್ಲ, ಹಚ್ಚುವಾಗ ಹೇಳ್ತಾರೆ ಸಣ್ಣಕ ದೀರ್ಘಕಾಲ ಉರಿಬೇಕು ಅಂತ ಹೇಳ್ತಾರೆ. ಸೊ ಹಾಗೆ ದೇವರು ಅದು ಹಳದಿ ಬಣ್ಣದಿಂದ ಅಲ್ಲಿ ಒಳಗೆ ಅದು ಕಾಣಿಸ್ತಾ ಇದ್ದಾನ ಅಂತ ಆ ಒಂದು ವರ್ಣನೆಯನ್ನು ಕೊಟ್ಟು ಬಿಟ್ಟು ತಕ್ಷಣ ಅವಳು ಹೇಳ್ತಾಳೆ. ಸೊ ಇಲ್ಲೇ ನೀವು ನಿಲ್ಸಬಾರದು ಅಂತ ಹೇಳ್ತಾಳವು. ಯಾಕೆಂದ್ರೆ ಇವಾಗ ಏನ್ ಚಿಂತನೆ ನಮ್ಗೆ ಬಂತು, ಪ್ರಳಯದಲ್ಲಿ ವಿಹರಿಸುವ ಆ ಭಗವಂತ ಇಲ್ಲಿ ಬಂದು ಅವನು ಹೇಗಿದ್ದಾನೆ ಅಂದ್ರೆ ಅಣಿಯ ಅನ್ನೋದು ಚಿಕ್ಕ ಸಣ್ಣ ಸ್ಮಾಲರ್ ದನ್ ದ ಸ್ಮಾಲೆಸ್ಟ್ ಅಷ್ಟಿನ್ ನಮ್ಗೆ ಪರ್ಸೀವ್ ಆಗತ್ತೆ. ಆ ಲಕ್ಷಣದಿಂದ ಅವನಿದ್ದಾರೆ ಅಂತ ಅಲ್ಲೇ ನಿಂತು ಬಿಡಬಾರ್ದು. ಇವನೇ ಮಹತೋ ಮಹಿಯಾನ್, ಎರಡು ಚಿಂತನೆಯನ್ನು ಮಾಡ್ಬೇಕು ಅಂತ ಹೇಳ್ತಾಳೆ. ಒಂದೇ ಚಿಂತನೆ ಇಲ್ಲ, ಅವನು ಸಣ್ಣ ಪ್ರಳಯದಲ್ಲಿ ಇರುವಂತ ಸರ್ವಸಮರ್ಥನಾದಂತ ಸ್ವತಂತ್ರನಾದ ಭಗವಂತ ನನ್ನ ಹೃದಯದಲ್ಲಿ ಹೀಗೆ ಒಂದು ಸಣ್ಣದ ಜೀವನ ಒಳಗೆ ಸಣ್ಣದ ಜೀವನೇ ಒಂದು ಹೇಳ್ತಾರಲ್ಲ ಪರಮಾಣು ಪ್ರದೇಶೇಪಿ ಅನಂತ ಜೀವ ಅಂತ ಹೇಳ್ತಾರೆ. ಆದ್ರೆ ಒಂದು ಜೀವನ ಒಳಗೆ ಅಂದ್ರೆ ಸ್ಮಾಲರ್ ದನ್ ದ ಸ್ಮಾಲೆಸ್ಟ್ ಅಂತ ಆಗ್ಬಿಡತ್ತೆ. ಅಷ್ಟೇ ನಿಲ್ಸಬೇಡಿ, ಅವನೇ ಬಿಗ್ಗರ್ ದನ್ ದ ಬಿಗ್ಗೆಸ್ಟ್ ಅಂತ ತಿಳ್ಕೋಬೇಕು ಅಂತ ಅದನ್ನೇ ಕಂಟಿನ್ಯೂ ಮಾಡ್ತಾಳೆ. ಮಾಡುವಾಗ ಹೇಳ್ತಾಳೆ ಇವನೇ ಜಾಯಾನ್ಸಿ ಅಂತ ಹೇಳ್ತಾರೆ. ಜಾಯಾನ್, ಜಾಯಾನ್ ಅಂದ್ರೆ ಗ್ರೇಟರ್ ಅಂತ ಅರ್ಥ. ಜಾಯಾನ್ ದೊಡ್ಡದ, ಇವನೇ ಸ್ಮರದಂದ ಸ್ಮಾಲ್ ಅನೋರಣೀಯನ ಮಹತೋಮಹ್ಯಾನ್, ಮಹತೋಮಹ್ಯಾನ್ ಚಿಂತನೆ ಮಾಡ್ಬೇಕು ಅಂತ. ಮಹತೋಮಹ್ಯಾನ್ ಎಷ್ಟು ದೊಡ್ಡವನವನು ಅಂದ್ರೆ ಈ ಪೃಥ್ವಿ ಅಂದ ಪೃಥತ್ವ ಆತ ದೊಡ್ಡ ಪೃಥತ್ವ. ಪೃಥ್ವಿ ಅಂದ್ರೆ ಅರ್ಥ್ ಗ್ಲೋಬ್ ಇಷ್ಟು ಮಾತ್ರ ಅಲ್ಲ, ಪೃಥತ್ವ ಆತ ಎಷ್ಟೆಷ್ಟೆಷ್ಟು ಜಾಗ ಇದೆಯೋ ಎಲ್ಲವನ್ನೂ ಮೀರಿದ ಪೃಥ್ವಿಕ್ಕಿಂತ ದೊಡ್ಡವನಾಗಿದ್ದಾನೆ ಮತ್ತು ಅಂತರಿಕ್ಷಕ್ಕಿಂತ ದೊಡ್ಡವನಾಗಿದ್ದಾನೆ. ಆಮೇಲೆ ದಿವಿ ಅಂತ ಹೇಳ್ದ, ದಿವಿ ಅಂದ್ರೆ ಸ್ವರ್ಗನೂ ಆಗತ್ತೆ ಆ ಮೋಕ್ಷನೂ ಆಗತ್ತೆ. ದಿವಾಸ ಶಬ್ದದಿಂದ ಮೋಕ್ಷನೂ ತಗೋಬಹುದು. ಅದಕ್ಕಿಂತನೂ ದೊಡ್ಡದಿದ್ದಾನೆ. ಅದಕ್ಕೆ ಹೇಳುವಾಗ ಹೇಳ್ತಾರೆ ಸ್ವರ್ಗಕ್ಕಿಂತಲೂ ದೊಡ್ಡದಿದ. ಇನ್ನು ಸ್ವರ್ಗ ಅಂತ ಹಾಕಿ ಲೋಕ ಅಂತ ಸೆಪರೇಟ್ ಆಗಿ ಹೇಳ್ತಾರೆ. ಲೋಕಾಭ್ಯ ಅಂದ್ರೆ ಲೋಕಗಳು ಅಂದ್ರೆ ಎಷ್ಟೆಷ್ಟು, ಸ್ವರ್ಗ ಮಾತ್ರ ಅಲ್ಲ ಸ್ವರ್ಗಕ್ಕೆ ಮೇಲೆ ಇರುವಂತ ಎಲ್ಲ ಒಂದು ಲೋಕಗಳು, ಊರ್ಧ್ವ ಲೋಕಗಳು, ಎಲ್ಲಾ ಲೋಕಗಳು ಅಂತ ಹೇಳುವಾಗ ಇಷ್ಟೇನ ಲೋಕಗಳು ಅಷ್ಟೇನ ಅಂದ್ರೆ ಲೋಕ ಎಂಬುದು ಲೋಕ ದರ್ಶನ, ದರ್ಶನ ಅಂತ ಅಂದ್ರೆ ಲಕ್ಷ್ಮಿ ಏನೇನೆಲ್ಲ ನೋಡ್ತಾಳೋ ಅದಕ್ಕಿಂತಲೂ ಲಕ್ಷ್ಮಿ ತಾನು ಹೇಳ್ತಾ ಇದ್ದಾಳೆ. ಲೋಕ ಅಂದ್ರೆ ತಾನು ಕಾಣುವಂತ ಏನು ದರ್ಶನ ಆಗ್ತಾ ಇದೆಯೋ ಅದಕ್ಕಿಂತಲೂ ಅವನು ಮೀರಿ ಇದ್ದಾನೆ, ಅಷ್ಟು ದೊಡ್ಡವನು. ಅವನು ಹೇಗಿದ್ದಾನೆ ಅಂದ್ರೆ ಹೀಗೆ ಇದ್ದಾನೆ. ಇಷ್ಟು ತನಕ ಹೇಳಿದ್ದೀವಿಲ್ಲ, 12 ಲಕ್ಷಣಗಳು ಪ್ರಳಯ ಕಾಲದಲ್ಲಿ ಇದೆಲ್ಲ ಪೂರ್ಣವಾಗಿದ್ದಲ್ಲ, ಅದೇ ಲಕ್ಷಣಗಳು ನಮ್ಮೊಳಗೆ ಇರುವಂತ ನಮ್ಮ ಜೀವನೊಳಗೆ ಅದು ಅನಿಯಾನಾಗಿ ಇರುವಾಗಲೂ 12 ಅದು 12 ಎಲ್ಲಾ ಲಕ್ಷಣಗಳು ಬಂದ್ಬಿಡುತ್ತೆ. ಎಲ್ಲವೂ ಇದಾನಲ್ಲ, ಅವನೇ ಮಹತೋಮಯನಾಗಿರುವಾಗಲೂ ಅಷ್ಟೇ ಲಕ್ಷಣಗಳಿದ್ದಾನ. ಅದನ್ನ ತಿರುಗಾವೂ ರಿಪೀಟ್ ಮಾಡ್ತಾರ, ತಿರುಗಾವು ಸರ್ವಕಾಮ ಸರ್ವಕರ್ಮ ಸರ್ವಕಾಮ ಸರ್ವಗಂಧ ಸರ್ವರಸ ಎಲ್ಲವೂ ಅದನ್ನೇ ಅಲ್ಲಿನೂ ಅದೇ ಹೇಳ್ತಾರೆ. ಸರ್ವಮಿದಂ ಅಭಿಯತ್ತ, ಅಲ್ಲಿನೂ ಮಹತೋಮಯನಾಗಿದ್ದಾನಲ್ಲ ಅವನು ಭಾರದ್ರನ್ ರೂಪ, ಆಧಾರ ರೂಪ, ಆದೇಯ ರೂಪ. ಅದಕ್ಕೆ ಆಧಾರ ಆದೇಯ ಹೇಳುವಾಗ ಒಳಗೆ 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 ಹೋಗ್ಬೇಕು, ಆಮೇಲೆ ಹೊರಗೆ 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 ಎಲ್ಲರೂ ಜೊತೆನೂ ಆಧಾರ ಆದೇಯ ನೋಡ್ಕೊಳ್ತಾ ಹೋಗ್ಬೇಕು. ಸೊ ಇದನ್ನೇ ಅವಳು ಹೇಳ್ತಾಳೆ ಎಲ್ಲವೂ ಹೇಳಿ. ಅವಾಗ ಇಷ್ಟು ಹೇಳಿದ್ರೆ ಆಯ್ತು, ವಿನಯ ದೇವರ ಅಂದ್ರೆ ಅವಾಕಿ ಅನಾದರಹ ಅಂತ ಹೇಳ್ತಾರೆ. ಇದು ಇಷ್ಟು ಹೇಳಿದ್ರು ಅದು ಪೂರ್ಣ ಆಗೋದೇ ಇಲ್ಲ. ಯಾವ ಮಾತುಗಳು ವೇದ ಮಾತುಗಳು, ವೇದ ಮಾನಿನಿ ಆಡುವಂತ ಅವಳಿಗೆ ಗೋಚರವಾದಂತ ಮಾತುಗಳಿಂದ ಅವನನ್ನ ಪೂರ್ಣನಾಗ ತಿಳ್ಕೊಳ್ಳಕ್ ಆಗೋದಿಲ್ಲ. ಅವನ ಅನಾದರ, ಅವನು ನಿರ್ಲಿಪ್ತ, ಅವನು ಯಾವ್ದ ಯಾವ ಆಸಕ್ತಿ ಯಾವುದು ಅವನಲ್ಲಿ ಇಲ್ಲ ಅಂತ ಅದನ್ನ ಹೇಳಿ, ಇದನ್ನ ನೀವು ಮಾಡಿ ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾಳೆ. ಇದನ್ನ ನೀವು ಮಾಡಿ ಅಂತ ಹೇಳಿ ಅವನು ಇನ್ನು ಹೇಗಿದ್ದಾನ ಅಂತ ಹೇಳುವಾಗ ಅದು ಬರುತ್ತೆ. ಇನ್ನು ಹೇಗಿದ್ದಾನೆ ಈ ದೇವರು, ಇದು ಯಾರು ನೋಡಿದ್ರು ಅಂತ ಹೇಳ್ತಾರೆ. ಇದು ಲಕ್ಷ್ಮಿ ಮಾತ್ರ ನೋಡಿಲ್ಲ, ಲಕ್ಷ್ಮಿ ಆದ ಮೇಲೆ ಇದನ್ನ ನೋಡಿದವರು ಉಂಟ ಅಂತ ಹೇಳಿದ್ರೆ ಶಾಂಡಿಲ್ಯ ಎಂಬುವನು ಇದನ್ನ ನೋಡಿದ್ದಾನೆ ಅಂತ. ಈ ಶಾಂಡಿಲ್ಯನು ಒಂದು ಋಷಿ ಆಗ್ತಾನೆ ಅಂದ್ರೆ ಬ್ರಹ್ಮಾದಿ ದೇವತೆಗಳೆಲ್ಲ ಆಗಿ ಋಷಿ ಪರಂಪರೆಗೆ ಬಂದಾಗ ಶಾಂಡಿಲ್ಯ ಎಂಬುವನು ಅವನು ಇದಕ್ಕೆ ಮಂತ್ರದ್ರಾಷ್ಟ, ಅವನು ಯೋಗ್ಯತೆ ಗಣಗುಣವಾಗಿ ಅವನು ಇದನ್ನ ದೃಷ್ಟ ಮಾಡಿದ್ದಾನೆ ನೋಡಿದ್ದಾನೆ ಅಂತ ಅದನ್ನ ಹೇಳ್ಬಿಟ್ಟು ಇನ್ನು ಮುಂದೆ ಬರ್ತಾಳ ಲಕ್ಷ್ಮಿ ಹೇಳುವಾಗ ಹೇಳ್ತಾರೆ. ಅವನು ಬಂದು ಸೊ ಅವಾಕಿ ಅನಾದರ ಆಗಿದ್ದಾನೆ, ಅವಾಕಿ ಅವನು ಮಾತುಗಳು ಮುಟ್ಟಲಾರದು ಅಂತ ಹೇಳ್ಬಿಟ್ಟು ಅವನೇ ಒಂದು ಎಲ್ಲವೂ ಈ ಒಂದು ಅಂತರಿಕ್ಷ ಎಂಬುದು ಎಲ್ಲವೂ ಅವನ ಉದರದಲ್ಲಿ ಆಶ್ರಯಭೂತವಾಗಿದೆ. ಆಮೇಲೆ ಸ್ವರ್ಗ ಅಂಬೋದು ಅವನು ತಲೆಯಲ್ಲಿ ಇದೆ. ಭೂಮಿ ಎಲ್ಲಿ ಇದಪ್ಪ ಅಂದ್ರೆ ಭೂಮಿ ಹೇಳ್ತಾಳ ಅವಳು, ಭೂಮಿಯಿಂದ ಏನು ಇಡೀ ಬ್ರಹ್ಮಾಂಡ, ಇಡೀ ಬ್ರಹ್ಮಾಂಡವನ್ನು ಇವಾಗ ತಗೊಳ್ತಾಳ ಅವಳು. ಇಡೀ ಬ್ರಹ್ಮಾಂಡ, ಇದು ಭೂಮಿ, ಇದು ಎಲ್ಲ ಇದೆ ಅಂದ್ರೆ ಆ ಭಗವಂತನ ಪಾದದಲ್ಲಿ ಆ ಪಾದದ ಕೆಳಗೆ ಒಂದು ಧೂಳು ಇರುತ್ತೆ ನೋಡಿ. ಆ ಧೂಳು ಏನಿದೆಯೋ ಅದೇ ನಮ್ಮ ಭೂಲೋಕ ಅಂತ ಹೇಳ್ತಾರೆ. ಅದೇ ಭೂಮಿ ಎಂಬುದು ಅವನ ಪಾದದಲ್ಲಿ ಇರುವಂತ ಒಂದು ಧೂಳಿ, ಧೂಳಿಯ ಒಂದು ಕಣ ಇದ ಭೂಮಿ, ಇದ ಭೂಮಿ ಅಂತಾನು ಹೇಳ್ತಾರೆ ಕೆಲವರು ಬ್ರಹ್ಮಾಂಡನು ಅಂತ ಹೇಳ್ತಾರೆ. ಬಟ್ ಭೂಮಿ ತಾನು ಕೊಟ್ಟಿದ್ದಾರೆ ಇಲ್ಲಿ. ಭೂಮಿ ಪಾದದಲ್ಲಿ ಇದೆ, ಅಂತರಿಕ್ಷ ಬಂದು ಉದರದಲ್ಲಿ ಆಶ್ರಯವಾಗಿದೆ, ದಿವಿ ಸ್ವರ್ಗಲೋಕ ಬಂದು ಅವನು ಊರ್ಧ ಲೋಕ ಪೂರ್ವ ಅವನ ತಲೆಯಲ್ಲಿ ಆಶ್ರಯವಾಗಿದೆ ಅಂತ ಹೇಳ್ಬಿಟ್ಟು ಅದು ಅವನನ್ನ ಅವನ ಒಂದು ಮೂರು ಭಾಗವನ್ನ ಹೇಳ್ಬಿಟ್ಟು ಸೈಡ್ಲಿ ಬರೋವಾಗ ತೋಳುಗಳನ್ನ ಅವಾಗ ಹೇಳ್ತಾಳೆ. ತೋಳುಗಳು ಏನಿದೆ ಅಂದ್ರೆ ಅವನ ತೋಳುಗಳು ಈ ಒಂದು ದಿಕ್ಕುಗಳನ್ನ, ಈ ತೋಳುಗಳು ಭಗವಂತನ ಶಕ್ತಿಯ ಅಂತ ಹೇಳ್ತಾರೆ. ಶಕ್ತಿಯಾದ ತೋಳುಗಳು, ತೋಳುಗಳು ಈ ಒಂದು ದಿಕ್ಕುಗಳಿಗೆ ಅಂದ್ರೆ ದಿಕ್ಕುಗಳು ಅಂದ್ರೆ ಏನು ಅಂದ್ರೆ ನಾವು ನೋಡುವಂತ ಈಸ್ಟ್ ವೆಸ್ಟ್ ಸೌತ್ ನಾರ್ತ್ ಅಲ್ಲ, ಅವ್ಯಾಕೃತ ಆಕಾಶ ಅಂತಿದೆಲ್ಲ ಆಕಾಶ. ನಮ್ಮ ಸಿದ್ಧಾಂತದಲ್ಲಿ ಅವ್ಯಾಕೃತ ಆಕಾಶ ಎಂದೂ ಇರುವಂತ ಆಕಾಶ ಸ್ಪೇಸ್, ಆಕಾಶದ ಅಂಗಗಳು ದಿಕ್ಕುಗಳು ಅಂತ ಹೇಳ್ತಾರೆ. ದಿಕ್ಕುಗಳು ಯಾವತ್ತು ಇರುವಂತದ್ದು ಅಂತ ಹೇಳ್ತಾರೆ. ಆ ದಿಕ್ಕುಗಳು ಹೇಗಿದೆ ಅಂದ್ರೆ ಇವನ ತೋಳು, ನಾಲ್ಕು ತೋಳುಗಳು, ನಾಲ್ಕು ತೋಳುಗಳು ಇಲ್ಲದ್ರೆ ಅಷ್ಟ ಭುಜ ಇಟ್ಕೊಳ್ಳಿ, ಅದು ಆ ತೋಳುಗಳು ಇದಕ್ಕೆ ಆಧಾರವಾಗಿದೆ. ಆಧಾರವಾಗಿ ಇರೋದು ಮಾತ್ರ ಅಲ್ಲ, ಈ ತೋಳುಗಳು ಆ ರಕ್ಷಣೆಯನ್ನು ಮಾಡತ್ತ ಅಂತ ಹೇಳಿ. ಹೇಗೆ ರಕ್ಷಣೆಯನ್ನು ಮಾಡತ್ತ ಅಂತ ಹೇಳುವಾಗ ಆ ರಕ್ಷಣೆ ಮಾಡುವಂತ ಮುಖವನ್ನ ಅಲ್ಲಿ ಅಲ್ಲಿ ತಾನು ಆಯುಧಗಳ ವಿವರಣೆ ಬರುತ್ತೆ. ಜುಹು, ಸಹಮಾನ, ರಾಜ್ಞಿ, ಸುಭೂತ ಅದನ್ನ ಅವನು ನೋಡಿದ್ದೀವಿ, ಅದನ್ನ ಇಲ್ಲಿ ಬರುತ್ತೆ. ಅದು ಅದನ್ನ ಅವಳು ಹೇಳ್ತಾಳೆ. ಇದು ಹೇಳಿದ ಮೇಲೆ ಇದನ್ನ ನಾನು ನೋಡ್ತಾ ಇದ್ದೀನಿ, ಅನುಭವ ಮಾಡಿದ್ದೀನಿ. ಈ ರೂಪವನ್ನ, ಈ ವಿಶೇಷವಾದ ಈ ತೋಳುಗಳು ಅಂತ ಬಂತು ನೋಡಿ. ಈ ತೋಳುಗಳನ್ನ, ತೋಳುಗಳಿಂದ ವ್ಯಕ್ತವಾಗುವಂತ ಆ ಭಗವಂತ ಆ ರೂಪವನ್ನ ನಾಲ್ಕು ತೋಳುಗಳು ಅಥವಾ ಎಂಟು ತೋಳುಗಳು ಅಂತ ಎಂಟು ಕೈಗಳು ಅಂತ ತಕೊಳ್ಳಿ, ಆ ರೂಪವನ್ನ ಅವನು ಆ ವಾಯುದೇವರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇಟ್ಟಿದ್ದಾನೆ. ಎಷ್ಟು ಬೇಕೋ ಅಷ್ಟು ಈ ಬ್ರಹ್ಮಾಂಡ ಕೆಲಸಕ್ಕೆ ಅವನನ್ನೇ ಇಟ್ಟಿದ್ದಾನೆ ಅಂತ ಅವಳು ಅನಂತ ಕಾಲದಿಂದ ಅವನನ್ನು ತಿಳ್ಕೊಂಡಿದ್ದಾಳಂತ. ಸೊ ಇದು ತಿಳ್ಕೊಂಡ ಮೂಲಕ ನನಗೆ ನನಗೆ ದುಃಖ ಅಂಬೋದಿಲ್ಲ, ಏನು ಜನನ ಮರಣ ಅಂಬೋ ದುಃಖ ಇಲ್ಲ, ನಾನು ಅತ್ತಿದ್ದವಳೇ ಅಲ್ಲ ಅಂತ ಹೇಳ್ತಾರೆ. ನಾನು ಯಾವತ್ತು ಎಂದೆಂದೂ ನಾನು ಅತ್ತಿದ್ದವಳಲ್ಲ ಅಂತ ಅವಳು ಹೇಳ್ತಾಳೆ. ಲಕ್ಷ್ಮೀದೇವಿ ಇದನ್ನ ಹೇಳ್ತಾಳೆ, ಸಾತ್ವಿಕ ಸತ್ವಾಭಿಮಾನಿಯಾದಂತ ಶ್ರೀರೂಪದಿಂದ ಇದನ್ನ ಹೇಳ್ತಾ ಇದ್ದಾಳೆ. ಹೇಳಿ ಇಮ್ಮಿಡಿಯೇಟ್ ಆಗಿ ಅವ್ರು ಹೇಳ್ತಾಳೆ, ಏನೋ ನಾನು ತಿಳ್ಕೊಂಡಿದ್ದೀನಿ ಅದಕ್ಕೆ ದುಃಖ ಇಲ್ಲ, ಹಾಗೆ ನೀವು ಚಿಂತನೆ ಯೋಚನೆ ಮಾಡಬಾರದು, ಯಾಕೆಂದ್ರೆ ಇದು ಅವನ ಅನುಗ್ರಹ, ಅವನು ನನ್ನಲ್ಲಿ ಇದ್ದು ಇದನ್ನ ನನಗೆ ನೋಡುವಂತೆ ತಿಳಿಯುವಂತೆ ಯಾವತ್ತೂ ಮಾಡ್ತಾ ಇದ್ದಾನೆ, ಅವನ ಅನುಗ್ರಹದಿಂದಲೇ ಇದೆಲ್ಲ ನನಗೆ ಲಭ್ಯವಾಯಿತು, ಇದು ನೋಡಕ್ಕಾಯಿತು ಅಂತ ಅಲ್ಲಿ ಅವಳು ಅಮನ 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 ಅಂತ ಹೇಳಿ ಭಗವಂತ ಹೇಗೆ ವ್ಯಾಪ್ತನಾಗಿದ್ದಾನೆ ಅಂತ ಅಲ್ಲಿ ಹೇಳ್ತಾಳೆ. ಭಗವಂತನನ್ನ ಸಾಕ್ಷಾತ್ ಆಗಿ ನೋಡ್ತಾಳೆ, ಫಸ್ಟ್ ನಾರಾಯಣ ಅಂತ ಕಾಣಿಸ್ತಾನಂತ. ನಾರಾಯಣನ ನೋಡುವಾಗ ಅವಳು ಇವು ಬ್ರಹ್ಮಾಂಡದೆಲ್ಲ ಮೀರಿ ನಿಂತ ಆ ಒಂದು ಶಕ್ತಿ ನಾರಾಯಣನ ನೋಡುವಾಗ ಅವಳು ಹೇಳ್ತಾನಂತ, ನಾರಾಯಣ ಅಂಬೋನ್ ಹೇಗಿದ್ದಾನಂದ್ರೆ ಅರಿಷ್ಟಂ ಕೋಶಂ ಅಂತ ಹೇಳ್ತಾರೆ. ಅರಿಷ್ಟಂ ಕೋಶಂ ಅಂದ್ರೆ ಯಾವತ್ತೂ ನಾಶರೆ, ಅದಕ್ಕೆ ದೇವರನ್ನ ಭೂತಿ ವಿಭೂತಿ ವಿಭೂತಿ ಭೂತಿ ಅಂತ ಉಪಾಸನೆ ಮಾಡೋದು ಅಂದ್ರೆ ಅದೇ ಭೂತಿ ಅಂದ್ರೆ ಶ್ರೇಷ್ಠ ಐಶ್ವರ್ಯ ಅಂತ ನಾವು ಹೇಳ್ತೇವೆ. ಐಶ್ವರ್ಯ ಅಂದ್ರೆ ಏನು ಅಂದ್ರೆ ಯಾವ ಯಾವ ಒಂದು ಕ್ವಾಲಿಟಿ ಸಂಪತ್ತಿಗೆ ನಾಶವೇ ಇಲ್ಲವೋ, ನ್ಯೂನ ನಾಶ ಅಂದ್ರೆ ನ್ಯೂನತೆಯೂ ಇಲ್ಲ, ನ್ಯೂನತೆ ಕಡಿಮೆ ಆಗೋದಂತೂ ಇಲ್ಲ, ಅದಕ್ಕೆ ಅರಿಷ್ಟಂ ಕೋಶಂ ಅಂತ ಭಗವಂತನನ್ನ ಐಶ್ವರ್ಯ ಉಳ್ಳವನು ಅಂತ ಉಪಾಸನೆ ಮಾಡೋದು ಅಂದ್ರೆ ಅವನಲ್ಲಿ ಯಾವ ನ್ಯೂನತೆ ಇಲ್ಲ, ಯಾವ ಸಂಪತ್ತಿನ ನ್ಯೂನತೆ ಇಲ್ಲ, ಅವನೇ ನಾರಾಯಣ ಅಂತ. ನಾರ ಅಂದ್ರೆ ಅದೇ ಅರ್ಥ ಆತ, ದೋಷರಹಿತ ನಾರಾಯಣ, ಅನೇಕ ಮೀನಿಂಗ್ಸ್ ಉಂಟು. ಸೊ ನಾರಾಯಣ ಅರಿಷ್ಟಂ ಕೋಶಂ ಅಂತ, ಕೋಶಂ ಅಂದ್ರೆ ಅವನದ್ದೇ ಆದಂತ ನಾಶರಹಿತ ಅವನ ಸಂಪತ್ತು, ಅವನ ಆನಂದ, ಅವನದ ಇಚ್ಛೆ, ಅವನ ಇಚ್ಛೆ ಮಾಡೋದು ನಾಶ ಇಲ್ಲ, ಇವತ್ತು ಇಚ್ಛೆ ಮಾಡ್ತಾನೆ ನಾಳೆ ಇಚ್ಛೆ ಮಾಡಲ್ಲ ಅಂತೆಲ್ಲ, ಅದು ಒಂದು ಸ್ವರೂಪಭೂತವಾಗಿರುವಂಥದ್ದು, ಆದ ಕಾರಣದಿಂದ ಅದಕ್ಕೆ ನಾಶ ಇಲ್ಲ. ಅವನ ಆನಂದ ಅದು ಸ್ವರೂಪ ಕೋಶ ಅಂದ್ರೆ ಒಂದು ಇಚ್ಛಾ ಸ್ವರೂಪ, ಇಚ್ಛಾ ಮತ್ತು ಆನಂದ ಸ್ವರೂಪ ನಾಶರಹಿತವಾದದ್ದು ಅಂದ್ರೆ ಅವನ ಸ್ವರೂಪಭೂತವಾಗಿದೆ, ಅವನೇ ನಾರಾಯಣ ಅಂತ. ಅವನ ಅನುಗ್ರಹ ನನ್ಗೆ ಆಗಿದೆ, ಅವನ ದರ್ಶನ ನನ್ಗೆ ಆಗಿದೆ, ಅದು ಅವನ ಅನುಗ್ರಹದಿಂದ ಅಂತ ಅದು ಹೇಳ್ತಾಳೆ. ಮತ್ತು ತಿರ್ಗಾ ನೋಡ್ತಾಳ, ತಿರ್ಗಾ ನೋಡೋವಾಗ ಲಕ್ಷ್ಮೀ ದೇವಿಗೆ ಕಾಣಿಸಿ ಬರೋದು ಅದು ನಾರಾಯಣ ರೂಪ. ಆದ ಮೇಲೆ ನೆಕ್ಸ್ಟ್ ವಾಸುದೇವ ರೂಪ, ಅವಳು ಹೇಗೆ ನೋಡಿದ್ದಾಳೋ ಹಾಗೆ ಆಗತ್ತೆ. ನಾರಾಯಣ ರೂಪ ಪ್ರಳಯದಲ್ಲಿ ಇದ್ದಾನೆ, ಆಮೇಲೆ ವಾಸುದೇವ ರೂಪ ಬರುತ್ತೆ. ಸೊ ವಾಸುದೇವ ಪ್ರಸ್ತಾವ ಅಂತ ಅಂದ್ರೆ ಫಸ್ಟ್ ಮೊಟ್ಟ ಮೊಟ್ಟದಲ್ಲೂ ಬರ್ತಾನೆ. ಅದು ಹೇಳುವಾಗ ಹೇಳ್ತಾಳೆ ವಾಸುದೇವನನ್ನ ಹೇಗೆ ನೋಡ್ತಾಳೆ ಅವಳು, ವಾಸುದೇವನ ನೋಡೋವಾಗ ಪ್ರಾಣಂ ಪ್ರಬದ್ಧ ಅಂತ. ಪ್ರಾಣ ಪ್ರಾಣ ಅಂದ ಪ್ರಕೃಷ್ಟವಾದ, ಎಲ್ಲದಕ್ಕೇನೋ ಪ್ರಣಯತಿ, ಎಲ್ಲದನ್ನಕ್ಕೇನೋ ಕಾರಣ ಆದಂತ. ಎಲ್ಲದಕ್ಕೇನು ಅಂದ್ರೆ ಏನು ಇಲ್ಲಿ ಅಂದ್ರೆ ಎಲ್ಲಾ ಅವತಾರ ಎಲ್ಲದಕ್ಕೇನು ಅವನೇ ಕಾರಣವಾಗಿರುವಂತ ಹೇಳ್ತಾರ. ಪ್ರಾಣಂ ಅಂದ್ರೆ ಅದು ಹೇಳ್ತಾರ ಪ್ರಣಯತಿ. ಪ್ರಣಯತಿ ಅಂದ್ರೆ ಏನು, ಪ್ರಣಯತಿ ಅಂದ್ರೆ ಕರ್ಕೊಂಡು ಹೋಗೋದು. ಎಲ್ಲಿ ಕರ್ಕೊಂಡು ಹೋಗ್ತಾನೆ ಈ ಜೀವರ್ಗಳೆಲ್ಲ? ಪ್ರಣಯತೆ ಪ್ರಕೃಷ್ಟವಾಗಿ ಕರ್ಕೊಂಡು ಹೋಗ್ತಾನೆ. ಎಲ್ಲಿ? ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ ಸಾತ್ವಿಕ ಜೀವರಿಗೆ, ಮೋಕ್ಷಕ್ಕೆ ಕರ್ಕೊಂಡು ಹೋಗುವಂತ ರೂಪ. ಸೊ ಆ ಪ್ರಾಣಂ ಅಂದ್ರೆ ಇಲ್ಲಿ ಪ್ರಾಣ ಅಂಬೋದಕ್ಕೆ ಆ ಅರ್ಥ ಕೊಡ್ತಾರೆ. ಪ್ರಣಯದಿ ಮೇಲಿನ ಲೋಕಕ್ಕೆ ಮೋಕ್ಷಕ್ಕೆ ಕರ, ಅದಕ್ಕೆ ಮೋಕ್ಷಪ್ರದ ವಾಸುದೇವ ಅಂತ ಹೇಳ್ತಾರಲ್ಲ, ಅದಕ್ಕೆ ವಾಸುದೇವ ರೂಪವನ್ನು ಹೇಳ್ತಾರೆ. ಅರಿಷ್ಟಂ ಕೋಶ ಅಂಬೋದು ಆ ಪ್ರಳಯ ಜಲದಲ್ಲಿ ವಿಹಾರ ಮಾಡಿರುವಂತ ನಾರಾಯಣನ ಹೇಳ್ತಾಳೆ. ಆಮೇಲೆ ನೋಡ್ತಾಳೆ ಅವಳು, ನಾರಾಯಣ ಆಯ್ತು, ವಾಸುದೇವ ಆಯ್ತು, ನೆಕ್ಸ್ಟ್ ಸಂಕರ್ಷಣ ಕಾಣಿಸ್ತಾನಂತ ಅವಳಿಗೆ. ಎಲ್ಲಿ ಕಾಣಿಸ್ತಾನ ಸಂಕರ್ಷಣ ಅಂದ್ರೆ ಅವಳು ಹೇಳ್ತಾರೆ ಭೂ ಅಂತ ಹೇಳ್ತಾರೆ. ಇಲ್ಲಿ ಬಂದ ಒಂದೊಂದು ಉಪಾಸನೆ ಒಂದೊಂದು ಕಡೆ ಆ ಭೂ ಶಬ್ದದಿಂದ ಅನೇಕ ಅರ್ಥಗಳು ಬರುತ್ತೆ. ಆ ಒಂದೊಂದನ್ನ ಒಂದೊಂದು ಕಡೆ ಹೇಳ್ತಾರೆ. ಈ ಒಂದು ಉಪಾಸನೆಯಲ್ಲಿ ಹೇಳೋದು ಭೂ ಅಂಬೋದಕ್ಕೆ ಇಲ್ಲಿ ಮಾತ್ರ ಆಚಾರ್ಯರದಕ್ಕೆ ಅರ್ಥ ಭೂಷಯತಿ ಅಂತ ಅರ್ಥ ಕೊಟ್ಟಿದ್ದಾರೆ. ಅಂದ್ರೆ ಅಲಂಕೃತನಾಗಿದ್ದಾನೆ. ಅಲಂಕೃತನಾಗಿದ್ದಾನೆ ಅಂದ್ರೆ ಆ ಒಂದು ಭೂಷಣದಿಂದ ಇದ್ದಾನೆ. ಏನು ಭೂಷಣ ಅಂದ್ರೆ ಸಂಕರ್ಷಣ ಅಂತ ಅಲ್ಲಿ ನೋಡ್ತಾಳೆ ಅವಳು. ಎಲ್ಲಿ ನೋಡ್ತಾಳೆ ಅಂದ್ರೆ ಭೂಷ ಆ ಒಂದು ಅಲಂಕ ಭೂಷಯತಿ ಅಂದ್ರೆ ಸಂಕರ್ಷಣ ರೂಪವನ್ನ ಅಲ್ಲಿ ಎಲ್ಲಿ ನೋಡ್ತಾಳೆ ಅಂದ್ರೆ ಅವಳು ಭೂಲೋಕದಲ್ಲಿ, ಆಮೇಲೆ ಪೃಥ್ವಿ, ಅಂತರಿಕ್ಷ, ಮೋಕ್ಷ ಎಲ್ಲ ತ್ರಿಲೋಕದಲ್ಲಿ, ತ್ರಿಲೋಕ ಅಂಬೋದಲ್ಲಿ ಎಲ್ಲವೂ ಬಂದ್ಬಿಡುತ್ತೆ. ಕೆಳಗಿನ ಎಲ್ಲಾ ಲೋಕಗಳು, ಅಂತರಿಕ್ಷ ಲೋಕಗಳು, ಮೇಲಿನ ಊರ್ಧ್ವ ಎಲ್ಲಾ ಲೋಕಗಳು ಬರುತ್ತೆ. ಎಲ್ಲಾ ಲೋಕದಲ್ಲಿನೂ ಅವನು ಸಂಕರ್ಷಣನಾಗಿದ್ದಾನೆ, ಅಲಂಕಾರ ಪ್ರಾಯನಾಗಿ. ಏನ್ ಅಲಂಕಾರ ಅಂದ್ರೆ ಸಂಕರ್ಷಣ ಅಂತಾಳ ಅವಳು. ಸಂಕರ್ಷಣ ಅಂತ ಹೇಳುವಾಗ ಅಜ್ಞಾನವನ್ನ ತೆಗೆದು ಬಿಡ್ತಾನಂತೆ. ಎಲ್ಲಾ ಕಡೆನೂ ಇದ್ದು ಸಜ್ಜನರು ಎಲ್ಲಿ ಬೇಕಾದ್ರೆ ಇರಬಹುದಲ್ಲ, ಅವರಲ್ಲಿ ಇರುವಂತ ಅಜ್ಞಾನವೆಲ್ಲ ತೆಗೆದು ಬಿಟ್ಟು, ಈ ಲೋಕದಲ್ಲಿ ಇದ್ದು ಅಜ್ಞಾನವೆಲ್ಲ ಅವನ್ನ ತೆಗೆದು ಬಿಟ್ಟು ಜ್ಞಾನವನ್ನ ಸಮ್ಯಕ್ಕರ್ಷತಿ ಎಲ್ಲವನ್ನು ತೆಗೆದು ಬಿಟ್ಟು ಜ್ಞಾನವನ್ನ ಹಾಕ್ತಾ ಇದ್ದಾನಂತೆ, ಅಲಂಕಾರ ಮಾಡ್ತಾ ಇದ್ದಾನೆ. ಅಲಂಕಾರ ಮಾಡೋದಂದ್ರೆ ಏನು, ಭೂಷೇತಿ ಅಂದ್ರೆ ಏನು, ಎಲ್ಲ ನಾವೆಲ್ಲ ಕ್ಲೀನ್ ಅಪ್ ಎಲ್ಲ ಮಾಡಿಕೊಂಡು ಆಮೇಲೆ ಎಲ್ಲ ಹಾಕೊಳ್ತೀವಲ್ಲ, ಹಾಗೇನೆ ಕೆಟ್ಟದೆಲ್ಲ ತೆಗೆದು ಬಿಟ್ಟು ನಮ್ಮಲ್ಲಿ ಇರುವಂತ ಕೊಳೆ ಅಂದ್ರೆ ಊರ್ತ ಲೋಕಕ್ಕೆ ಹೋದ್ರೆ ಇರುತ್ತಾ ಅಂದ್ರೆ ಲಿಂಗದೇಹ ಇರತ್ತಲ್ಲ, ಲಿಂಗದೇಹ ಇರೋ ತನಕ ಅದನ್ನ ಎಫೆಕ್ಟ್ ಇರತ್ತಲ್ಲ, ಕೊನೆಯಲ್ಲಿ ತೆಗೆದು ಬಿಡ್ತಾನೆ, ಕ್ರಮೇಣ ತೆಗೆದು ಬಿಡ್ತಾನಲ್ಲ, ಅದು ತೆಗೆದು ಬಿಟ್ಟು ಜ್ಞಾನದಿಂದ ಭೂಷಿತನಾಗ ಮಾಡ್ತಾನೆ ಈ ಜೀವ ಸಜ್ಜೀವರಿಗೆ. ಸೊ ಅದಕ್ಕೆ ಅವಳು ಹಾಗೆ ನೋಡ್ತಾಳೆ ಭೂಷಯತಿ, ಅದಕ್ಕೆ ಅವನ ಸಂಕರ್ಷಣನಾಗಿದ್ದಾನೆ ಅಂತ. ಆಮೇಲೆ ಇದು ಭೂ ಅಂತ ಅದಕ್ಕೆ ನೋಡ್ತಾಳೆ ಅವಳು, ಅವಳು ನೋಡುವಂತ ರೂಪ ಭೂ ಅಂತನು, ಅರಿಷ್ಟಂ ಕೋಶಂ ಪ್ರಾಣಂ ಪ್ರಪದ್ಯೆ, ಆಮೇಲೆ ಭೂ ಅಂತ ಸಂಕರ್ಷಣನ ನೋಡ್ತಾಳಂತೆ. ಆಮೇಲೆ ಭುವಹ ಅಂತ ನೋಡ್ತಾಳೆ, ಭುವ ಅಂದ್ರೆ ನಾವು ಪ್ರಸಿದ್ಧವಾಗಿ ಕೇಳಿದ್ದಲ್ಲ, ಇವಳು ಈ ಸೃಷ್ಟಿಗೆ ಮುಂಚೆ ಇರುವಂತದ್ದು ಇದನ್ನ ನೋಡ್ತಾ ಇದ್ದಾಳೆ. ಭುವಹ ಅಂತ ಅವಳು ನೋಡುವಾಗ ಭಾವಯತಿ ಅಂದ್ರೆ, ಭಾವಯತಿ ಅಂದ್ರೆ ಆ ಒಂದು ಸೃಷ್ಟಿಗೆ ಕಾರಣ, ಸೃಷ್ಟಿಗೆ ಪ್ರದ್ಯುಮ್ನ ಸೃಷ್ಟಿ ಅಂತ ಹೇಳ್ತಾರಲ್ಲ, ಪ್ರದ್ಯುಮ್ನ ಸೃಷ್ಟಿ ಮಾಡ್ತಾನೆ, ಸೃಷ್ಟಿ ಕಾರಣ ಈಸ್ ಪ್ರದ್ಯುಮ್ನ. ಸೃಷ್ಟಿ ಅಂದ್ರೆ ಸ್ತ್ರೀ ಪುರುಷರ ಸಂಯೋಗದಿಂದ ಸೃಷ್ಟಿ ಮಾಡುವಂತ ಸೃಷ್ಟಿಗೆ ಪ್ರದ್ಯುಮ್ನ ಕಾರಣ ಆಗ್ತಾನೆ. ಇದಕ್ಕೇನು ಕಾರಣ ಏನು, ಭೂಸ್ವ ಆಯ್ತಲ್ಲ ಅಂದ್ರೆ, ಈ ಭೂ ಭುವ ಈ ಮೂರು ಲೋಕವೂ ಬರಬೇಕಂದ್ರೆ ಅದಕ್ಕೆ ಮೂಲ ಕಾರಣ ಏನ್ ಇರಬೇಕು ಅಂದ್ರೆ, ಇಲ್ಲಿ ಭೂಲೋಕದಲ್ಲಿ ಅಗ್ನಿ ಇರಬೇಕಲ್ಲ, ಆ ಮೂರು ಲೋಕದಲ್ಲ ಬೆಳಕುಗಳು ಅದೇ ಕಾರಣವಾಗಿರುತ್ತೆ. ಅಗ್ನಿ ವಾಯು ಆದಿತ್ಯ ಅಲ್ಲಿ ಇರುವಂತ ಬೆಳಕುಗಳು ಅದೇ ಭಾವಯತಿ, ಅದನ್ನ ಸೃಷ್ಟಿ ಮಾಡಿದ್ದ ಅಂತ. ಸುಮ್ಮನೆ ಭೂಲೋಕ ಕೊಟ್ಟು ಬಿಟ್ರೆ ಏನಾಗುತ್ತೆ, ಅಲ್ಲಿ ಇದನ್ನ ಇಟ್ಟು ಆ ಬೆಳಕನ್ನ ಕೊಟ್ಟು ಆ ಸೃಷ್ಟಿಯನ್ನ ಮಾಡಿದ್ದ ಅಂತ ಅವನನ್ನ ಭುವ ಅಂತ ಹೇಳ್ತಾಳಂತ. ಅಂದ್ರೆ ಮೂರು ಲೋಕದಲ್ಲಿನೂ ಇದ್ದು ಆ ಸಂಪತ್ ಬೇಕಾದ ಆ ಸಾಧನೆಗೆ ಬೇಕಾದದೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾನೆ ಅವನ ಪ್ರದ್ಯುಮ್ನ ಅಂತ ಹೇಳ್ತಾರಂತೆ. ಆಮೇಲೆ ಸುವಹ ಅಂತ ಹೇಳೋ ಮೂಲಕವಾಗಿ ಅದು ಕೊಡೋದು ಏನು ಅಂದ್ರೆ, ಸುವಹ ಅವನು ಸ್ವರಮಣನಾಗಿದ್ದಾನೆ ಮಾತ್ರ ಇಲ್ಲ, ಅದಕ್ಕೆ ಮೋಕ್ಷಕ್ಕೆ ಜ್ಞಾನ ಬೇಕು. ಜ್ಞಾನ ಜೊತೆಯಲ್ಲಿ ಕರ್ಮ ಅದು ಅಲ್ಲಿ ಸಮರೂಪದಿಂದ ಇರಬೇಕು. ಅದಕ್ಕೆ ಮೂರು ಲೋಕದಲ್ಲಿ ಇರುವಂತ ಈ ಬೆಳಕಲ್ಲಿ ಇರುವಂತ ಆ ಜ್ಞಾನ ಅಂದ್ರೆ ಋಗ್ವೇದ ಯಜುರ್ವೇದ ಸಾಮವೇದ, ಈ ಮೂರಲ್ಲಿನ ಇದ್ದು ಜ್ಞಾನ ರುಚ ಋಗ್ವೇದ ಅಂದ್ರೆ ರುಚ ಎಂಬುದೇ ಜ್ಞಾನ ಅಂತಾನೆ ಅರ್ಥ ಆಗತ್ತೆ. ಋಗ್ವೇದ ಋಕ್ಕುಗಳು ರುಚ ಅಂದ್ರೆ ಆ ಒಂದು ರುಚ ವೇದಯತಿ ಅದು ಜ್ಞಾನವನ್ನೇ ಹೇಳೋದು. ಯಜುಸ್ ಅಂದ್ರೆ ಯಜ್ಞ ಮಾಡೋದು, ಕರ್ಮ ಎಂಬುದು ಭಗವಂತನನ್ನೇ ಹೇಳತ್ತೆ, ಬಟ್ ಕರ್ಮವನ್ನ ಹೇಳತ್ತೆ. ಕರ್ಮರೂಪ ಜ್ಞಾನ ರೂಪವಾಗಿದ್ದಾನೆ, ಹಾಗಿದ್ದಾನೆ ಸಮ ಎಲ್ಲದಲ್ಲಿನೂ ಸಮತ್ವ, ಅತಿ ಇದು ಜಾಸ್ತಿ ಅದು ಕಮ್ಮಿ ಇದಿಲ್ಲ. ಕರ್ಮವೂ ಭಗವಂತನನ್ನೇ ಹೇಳತ್ತ ತಿಳ್ಕೊಳ್ಳುವ ತನಕ ಕರ್ಮವನ್ನ ಭಗವಂತನ ಪ್ರೀತಿಗೋಸ್ಕರ ಮಾಡಬೇಕು, ಎಲ್ಲವೂ ನಮಗೆ ಭಗವಂತನನ್ನೇ ಹೇಳತ್ತೆ. ಸೊ ಹೀಗೆ ಸಮತ್ವಾತ್ ಸಾಮ ಅಂತ ಸಾಮವೇದದಲ್ಲಿ ಅವನಿದ್ದಾನೆ. ಸೊ ಹೀಗೆ ಅವಳು ಭೂ ಭುವ ಸ್ವಹ ಅರಿಷ್ಟಂ ಕೋಶಂ ಮತ್ತು ಪ್ರಾಣಂ ಪ್ರಪದ್ಯ ಅಂತ ಹೇಳಿ ಭೂ ಭುವ ಸ್ವ ಅಂತ ಈ ಐದು ರೂಪವನ್ನು ಅವಳು ನೋಡಿದ್ಲು ಅಂತ ಅವಳು ನೋಡ್ತಾಳಂತೆ. ನೋಡ್ಬಿಟ್ಟು ಎಲ್ಲವನ್ನು ನೋಡ್ಬಿಟ್ಟು ಅವಳು ಏನ್ ಹೇಳ್ತಾ ಇದ್ದ ಅಂದ್ರೆ, ಇಷ್ಟು ತಿಳ್ಕೊಂಡೆ ನಾನು ಮುಂಚೆ ಏನ್ ಹೇಳಿದ್ದೆ ಹೇಳ್ತಾಳೆ ಅವಳು. ಏನ್ ಹೇಳಿದೆ ನಿನ್ಗೆ, ಹೇಗೆ ನೀನು ಚಿಂತನೆ ಮಾಡುತ್ತೀಯೋ ಹಾಗೆ ನಿನ್ನ ಕನ್ವಿಕ್ಷನ್ ಹಾಗೆ ನಿನ್ಗೆ ಎಲ್ಲ ಆಗತ್ತ ಅಂತ ಹೇಳಿದೆ. ಸೊ ನೀನ್ ಮಾಡು, ಏನ್ ಮಾಡು, ನಿನಗೆ ಇವಾಗ ಜೀವನ ಕೊಟ್ಟಿದ್ದಾನೆ ದೇವರು, ಈ ಜೀವನವೇ ಒಂದು ಯಜ್ಞ. ಅದೇ ನಮ್ಮ ದಾಸರು ಪಂಚಮಹಾಯಜ್ಞ ಸಂಧಿಯಲ್ಲಿ ಹೇಳಿದ್ದು, ಜೀವನವೇ ಪುರುಷೋವಾವ ಯಜ್ಞ ಅಂತ ಹೇಳ್ತಾರೆ. ಪುರುಷ ನೀನು ಪುರುಷನಾಗಿ ಹುಟ್ಟಿದ್ಯಾ, ಪುರುಷ ಅಂದ್ರೆ ಏನು, ಈ ಯೋಚನೆ ಮಾಡ್ಲಕ್ಕೆ ಶಕ್ತಿ ಕೊಟ್ಟಿದ್ದಾನೆ, ಪಶುವಾಗಿ ಹುಟ್ಟಿಲ್ಲ ಪುರುಷನಾಗಿ ಹುಟ್ಟಿದ್ದಿ, ಬುದ್ಧಿ ನಿನಗೆ ಕೊಟ್ಟಿದ್ದಾನೆ ದೇವರು, ಒಂದು ಮನಸ್ಸು ಕೊಟ್ಟಿದ್ದಾನೆ, ಪ್ರಾಣಶಕ್ತಿ ಇದ್ದೇ ಇದೆ, ಸಾಮಗ್ರಿಗಳೆಲ್ಲ ಕೊಟ್ಟಿದ್ದಾನೆ. ಸೊ ನೀನು ಬದುಕೋದೇ ಒಂದು ಯಜ್ಞ. ಯಜ್ಞ ಅಂದ್ರೆ ಪೂಜೆ, ಯಜ್ಞ ಅಂದ್ರೆ ನಾವು ಹೋಗಿ ಹೋಮ ಮಾಡ್ತಾ ಕೂತ್ಕೋಬೇಕು ಅಂತಲ್ಲ, ಯಜ್ಞ ಅಂದ್ರೆ ದೇವರ ಪೂಜೆ. ದೇವರ ಪೂಜೆ ನಾವು ಒಬ್ಬರೇ ಇದ್ದು ನಮ್ಮ ದೇವರ ಮನೆಯಲ್ಲಿ ಮಾಡಿದ್ರು ಆಗತ್ತೆ. ಇನ್ನೊಂದು ಸಂಗತೀಕರಣ ಅಂತ ಹೇಳ್ತಾರೆ, ಎಲ್ಲ ನಾವೆಲ್ಲ ಇವಾಗ ಸೇರಿದ್ದಿ, ಎಲ್ಲ ಸೇರಿ ದೇವರ ಬಗ್ಗೆ ಅವ್ರು ಹೇಳೋದು, ವಾಣಿ ಅವರು ಮೊನ್ನೆ ಕಳಿಸಿದ್ರು. ಸೊ ಅವ್ರು ಹೇಳೋದು ತಮ್ಮ ಅನಿಸಿಕೆಗಳನ್ನ ತಾವು ಕಲಿತದ್ದನ್ನ ಅನುವಾದ ರೂಪವಾಗಿ ಅವ್ರು ಬರೆದು ಕಳಿಸಿದ್ದಾರೆ. ಸೊ ಹೀಗೆ ಸಂಗತೀಕರಣ, ಒಬ್ಬೊಬ್ರು ಒಬ್ಬೊಬ್ರು ಸೇರಿ ನಾವು ನಮ್ಗೆ ಗೊತ್ತಿರೋದನ್ನ ದೇವರ ಬಗ್ಗೆ ಚಿಂತನೆ ಮಾಡ್ತಾ ಕೂತಿದ್ದೀವಿ ಇವಾಗ. ಇದು ಒಂದು ದೊಡ್ಡ ಜ್ಞಾನ ಯಜ್ಞ ಆಗತ್ತೆ. ಸೊ ಇದನ್ನೇ ಮಾಡು ಅಂತ ಅವಳು ಹೇಳ್ತಾರೆ. ಸೊ ಯಜ್ಞ ಮಾಡು ಅಂತ ಹೇಳುವಾಗ ಹೇಗೆ ನೀವು ಹೋಲಿಸ್ತೀರಾ ಅಂದ್ರೆ, ಅವಾಗ ಅದು ಬರುತ್ತೆ ಹೇಗೆ, ಫಸ್ಟ್ 24 ಇಯರ್ಸ್ ಯಾ ಪ್ರಾತಃ ಶ್ರವಣ ಮಧ್ಯಾಹ್ನ ದಿನ ಸಹ ಫಸ್ಟ್ 24 ಇಯರ್ಸ್ ಅಪ್ ಟು 24 ಇಯರ್ಸ್ ಬಂದು ಅಲ್ಲಿ ನೀವು ಪ್ರಾತಃ ಶ್ರವಣ ಅಂತ ಮಾಡಿ. ಪ್ರಾತಃ ಶ್ರವಣ ಎಲ್ಲಿ ಮಾಡ್ತೀರಾ ನೀವು? ಅಗ್ನಿಯಲ್ಲಿ ಮಾಡಿ, ಅಗ್ನಿನಾರಾಯಣ ಅಂತ ಮಾಡಿ. ಅಗ್ನಿನಾರಾಯಣನನ್ನ ಸೇವೆ ಮಾಡಿ. ಆಮೇಲೆ ನೆಕ್ಸ್ಟ್ ಬಂದು ಮಧ್ಯಾಹ್ನ ಶ್ರವಣ, ಅದು ನೋಡಿ ಪ್ರಾತಃ ಶ್ರವಣ. ಅಲ್ಲಿನ ನಾಲ್ಕು ಜನ ಕೊಟ್ಟಿದ್ದೀನಿ ಅಂತ ಅವಳು ಹೇಳ್ತಾಳ, ಸುವಹ ಅಂತ ಹೇಳೋ ಮೂಲಕವಾಗಿ ಋಗ್ಯಜುಸ ಭುವಹ ಅಂತ ಭಾವಯತಿ ಸೃಷ್ಟಿ ಮಾಡುತ್ತಾನಂತ ಅಗ್ನಿ ವಾಯು ಆದಿತ್ಯ ಅಂತ ಹೇಳಿದ್ದಾನೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಅಗ್ನಿ ವಾಯು ಆದಿತ್ಯ ಅಂತ ಅಲ್ಲಿ ಅವಳು ಹೇಳಿದ್ದಾಳೆ. ಒಂದೊಂದು ಭೂಲೋಕದಲ್ಲಿ ಅಗ್ನಿ ಪ್ರತೀಕದಲ್ಲಿ, ಭೂರ್ಲೋಕದಲ್ಲಿ ವಾಯು ಪ್ರತೀಕದಲ್ಲಿ, ಆಕಾಶ ಸ್ವರ್ಗಲೋಕದಲ್ಲಿ ಆದಿತ್ಯ ಅಂತ ಹೇಳಿ ಅದನ್ನೇ ಇಲ್ಲಿನೂ ತರ್ತಾರೆ. ಫಸ್ಟ್ 24 ಇಯರ್ಸ್ ಅದನ್ನೇ ಮಾಡ್ಕೊಳ್ತಾರೆ. ನಾವು ಆಕಾಶ ಲೋಕದಲ್ಲಿ ಅಂತರಿಕ್ಷದಲ್ಲಿ ಇಲ್ಲವೇ, ನಾವು ಸ್ವರ್ಗದಲ್ಲಿ ಇಲ್ಲವೇ, ನಮ್ಗೆ ಹೇಗೆ ಅನ್ವಯ ಆಗತ್ತೆ ಅಂದ್ರೆ ನಿನ್ನ ಜೀವನವೇ ತಕ್ಕೊಂತಾರೆ, ಜೀವನವೇ ತಕ್ಕೊಂಡು ಅಗ್ನಿ ವಾಯು ಆದಿತ್ಯ ಮಾಡುತ್ತಾರೆ. ಹೇಗೆ ಫಸ್ಟ್ 24 ಇಯರ್ಸ್ ಅಗ್ನಿ ಗಾಯತ್ರಿ ಛಂದಸ್ಸಲ್ಲಿ ಬರುತ್ತೆ, ಅಗ್ನಿಯಲ್ಲಿ ಮಾಡು ಅಂತ ಹೇಳ್ತಾರೆ. ಅಷ್ಟ ವಸುಗಳು ಅದಕ್ಕೆ ನಿಯಾಮಕ, 8 ವಸುಗಳು ಗಾಯತ್ರಿ ಛಂದಸ್ಸು, 8 ನಾಂಗಿ 24 ಗಾಯತ್ರಿ ಛಂದಸ್ಸಲ್ಲಿ ಮಾಡು. ಅದೆಲ್ಲ ವಿವರ ದಾಸರು ಕೊಡ್ತಾರ, ಸಂಧಿಗಳಲ್ಲಿ ಹಿಂದೆ ಕೊಟ್ಟಿದ್ದಾರೆ. ಇವಾಗ ಒಂದು ಕಂಡೆನ್ಸ್ಡ್ ಆಗಿ ಹೇಳ್ಬೇಕು ಅಂದ್ರೆ ಫಸ್ಟ್ 24 ಇಯರ್ಸ್ ಅಗ್ನಿ ಪ್ರತೀಕದಲ್ಲಿ ಅಗ್ನಿನಾರಾಯಣ ಅಂತಕೊಂಡು, ಆಮೇಲೆ ನೆಕ್ಸ್ಟ್ ಬರೋದು ಮಾಧ್ಯಂದನ ಸವನ. ಆವಾಗ ಬಂದು ರುದ್ರ ಅಂತ ಹೇಳು. ರುದ್ರ ಅಂದ್ರೆ ಅಲ್ಲಿ ಹೇಳೋದು ರುದ್ರದೇವರಲ್ಲ, ವಾಯುದೇವರನ್ನ ಮುಖ್ಯವಾಗಿ ಇಟ್ಕೋಬೇಕು ಅಂತ ನಮ್ಮ ಆಚಾರ್ಯರು ರಾಯರು ಕಂಡಾರ್ಥದಲ್ಲಿ ಹೇಳಿದ್ದಾರೆ, ಆಚಾರ್ಯರು ಹೇಳಿದ್ದಾರೆ ಅದನ್ನ. ಸೊ ವಾಯುನಾರಾಯಣ, ವಾಯುವಲ್ಲಿ ಇರುವಂತ ವಾಯುವಾಹನ, ವಾಯುನಾರಾಯಣನನ್ನ ಮಾಡಬೇಕು. ಆಮೇಲೆ ಕೊನೆಯಲ್ಲಿ ಬಂದು ಆದಿತ್ಯನಲ್ಲಿ ಇರುವಂತ ವಸು ರುದ್ರ ಆದಿತ್ಯರು ಅದು ಆಗತ್ತೆ, ವಸು ರುದ್ರ ಆದಿತ್ಯರು ಆಗತ್ತೆ, ಅಥವಾ ಅಗ್ನಿ ವಾಯು ಆದಿತ್ಯ ಅದು ಆಗತ್ತೆ. ಸೊ ಹೀಗೆ ನೀವು ಮಾಡುವಂತ ಎಲ್ಲಾ ಕೆಲಸನು ಭಗವಂತನಲ್ಲಿ ಮನಸ್ಸಿಟ್ಟು ಭಗವಂತನ ನೋಡ್ತಾ ಏನೇ ಪೂಜೆ ಮಾಡಿದ್ರು, ಏನೇ ಮಾಡಿದ್ರು, ಯಾರಿಗೆ ಏನು ದಾನ ಕೊಟ್ರನು, ಏನು ಕೊಟ್ರನು, ಅವರಲ್ಲಿ ಹೊರಗೆ ನಮ್ಗೆ ಏನ್ ಕಾಣಿಸ್ತೋ ಅದಲ್ಲಿ ನಿಲ್ಲದೆ ಒಳಗೆ ಹೋಗಿ ಅನೀಯಾನಂತವನು ಅನೋರಣೀಯಾನ್ ಅನೀಯ ಅಂತನು ಅವನನ್ನ ನೋಡುತ್ತಾ ಅವನಿಗೆ ಮಾಡುತ್ತಾ ಇದೇ ಯಜ್ಞ ಅಂತ ಆಗ್ಬಿಡುತ್ತೆ. ಇದು ಯಜ್ಞ ಹೀಗೆ ಮಾಡಿ ಪ್ರಾತಃ ಸವನ, ಮಧ್ಯಾಹ್ನ ಸವನ, ಸಾಯಂ ಸವನ ಆಗತ್ತೆ. ಸರಿಪ್ಪ, ಯಜ್ಞ ಅಂತ ಮಾಡಬೇಕಂದ್ರೆ ಯಜ್ಞಕ್ಕೆ ಸ್ವಲ್ಪ ಸಲಕರಣೆಗಳೆಲ್ಲ ಇದೆಲ್ಲ, ಇದಕ್ಕೆ ಫಲವೂ ಒಂದು ಹೇಳ್ತಾರೆ ಇಲ್ಲಿ. ಫಲ ಹೇಳವಾಗಿ ಹೇಳ್ತಾರೆ, ಇಷ್ಟೆಲ್ಲ ಹೇಳ್ತೀರಲ್ಲ, ಈ ಯಜ್ಞ ಮಾಡಿರ್ತೀವಿ ನಾವು, ಹೀಗೆ ಮಾಡ್ತಾ ಇದ್ದೀವಲ್ಲ, ಏನಾರು ಫಲ ಗಿಲ ಉಂಟಾ ಅಂತ ಹೇಳಿದ್ರೆ, ನೀವು ಮಾಡಿ ಇದಕ್ಕೆ ಫಲ ಪಡೆದವರು ಇದ್ದಾರೆ ಅಂತ 3 ಜನರನ್ನ ಉಲ್ಲೇಖ ಮಾಡ್ತಾರೆ. ಮಹಿದಾಸ ಐತ್ರೇಯ ಅಂತ, ಮಹಿದಾಸ ಐತ್ರೇಯ ಅಂಬೋದು ದೇವರಲ್ಲ ಅಂಬೋದನ್ನ ಆಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ಈ ಮಹಿದಾಸ ಅಂಬೋನು ದೇವರನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾನಂತ. ಈ ಮಹಿದಾಸ ಒಬ್ಬ, ಇನ್ನೊಬ್ಬ ಬಂದು ದೇವಕಿ ಪುತ್ರ ಕೃಷ್ಣ ಅಂತ, ಅವನು ದೇವರಲ್ಲ. ಇಲ್ಲಿ ಹೇಳಿರೋದು ಒಂದೇ ಹೆಸರಲ್ಲಿ ದೇವರೇ, ನಿನ್ನ ಹೆಸರು ನಿನ್ನ ತಾಯಿ ಹೆಸರು ನಮ್ಗೆ ಬರಬೇಕು, ನಮ್ಗೇನೋ ಹೀಗೇನೆ ಬರಬೇಕು, ಆ ಸಾಧನೆ ಆಗಬೇಕು ಅಂತ ವಿಶೇಷವಾಗಿ ಪ್ರಾರ್ಥನೆ ಮಾಡಿರ್ತಾರೆ ಈ ಋಷಿಗಳು. ಅವರಿಗೆ ಆ ಹೆಸರು ಬಂತು ಅಂತ ಆಚಾರ್ಯ ಹೇಳ್ತಾರಲ್ಲಿ. ಮಹಿದಾಸ ಐತ್ರೇಯ ಅಂತ ಒಬ್ಬ ಇದ್ದಾನ, ಅವನು ಅವನು ಏನು ಮಾಡಿದ ಅಂದ್ರೆ, ಈ ತರ ಪ್ರಾತಃ ಶ್ರವಣ ಮಾಡುವಾಗ ಅವನಿಗೆ ಏನೋ ಒಂದು ಉಪಟಳಗಳು ಬರುತ್ತೆ, ಅದೇ ಹೇಳ್ತಾರೆ ದಾಸರು ಅದಕ್ಕೆ ಇದನ್ನ ಕೊಟ್ಟಿದ್ದಾರೆ. ನಾವು ನೋಡಿದ್ದೀವಲ್ಲ, ಮತ್ತೆ ಸಿದ್ದೇಹದ ಮೃತ್ಯುವಿಗೆ ಅಪಮೃತ್ಯು, ತಾ ಮೃತ್ಯು ಎನಿಸುವ ಅಪಮೃತ್ಯುವಿಗೆ ತಾ ಮೃತ್ಯು ಎನಿಸುವ ಅಂತ ಹೇಳಿ ಕೊಡುವಾಗ ಮೃತ್ಯು ಎಂಬುದನ್ನು ಅನೇಕ ಮುಖದಿಂದ ನೋಡಿದ್ದೀವಿ. ಇಲ್ಲಿ ಅವನಿಗೆ ಏನೋ ಒಂದು ಉಪಟಳ ಬರುತ್ತೆ, ಸಾಧನೆ ಮುಂದುವರಲಿಕ್ಕೆ ತಡೆಗಳು ಬರುತ್ತೆ. ಆವಾಗ ಅವನು ಹೇಳ್ತಾನಂತೆ, ಹೇ ಬಸವಹ, ಹೇ ರುದ್ರ, ನಾನು ಇದು ಯಜ್ಞ ಮಾಡ್ತಾ ಇದ್ದೀನಿ, ನೀನೇ ಅಧಿಪತಿಯಾಗಿದ್ದೀಯ, ನನಗೆ ಏನು ಮೈ ಹುಷಾರಿಲ್ಲವೋ ಅದು ಇಲ್ಲವೋ ಇದು ಇಲ್ಲವೋ, ನೀನು ಮುಂದುವರಿಸಬೇಕು, ನನ್ನಿಂದ ಇದನ್ನ ಮಾಡಿಸಬೇಕು, ಯಾಕೆಂದ್ರೆ ನೀನು ಇದನ್ನ ನಿನಗೆ ನಿನ್ನ ಒಂದು ಒಡೆತನಕ್ಕೆ ಇದು ನಿನ್ನ ಆಧಿಕ್ಯದಲ್ಲಿ ಇದು ಬಂದಿದೆ, ನಿನ್ನ ಕರ್ತವ್ಯ ಅದು, ನನ್ನ ಇದು ಮಾಡುವಂತ ಪ್ರಾರ್ಥನೆ ಅಲ್ಲಿ ಇರುವಂತ ದೇವತೆಗಳೇ, ತತ್ವಾಭಿಮಾನಿ ದೇವತೆಗಳು, ವಸುಂದ್ರೆ ಇಲ್ಲಿ ಬಸವಾಹ ತಾತ್ವಿಕ ಅಂತ ಹೇಳಿದ್ದಾರೆ ಆಚಾರ್ಯರು. ಸೊ ಹಾಗೆ ಅವರನ್ನ ಪ್ರಾರ್ಥನೆ ಮಾಡಿ ಅವನಿಗೆ ಪೂರ್ಣ ಆಯುಷ್ ಬರುತ್ತೆ, ಅಟ್ಲೀಸ್ಟ್ ಅವನಿಗೆ ಸಾಧನೆ ನಡೆಯುತ್ತೆ, ಅದೇ ಮುಖ್ಯ, ಸಾಧನೆ ಆಗತ್ತೆ. ಸೇಮ್ ದೇವಕಿ ಪುತ್ರ ಕೃಷ್ಣ ಅಂತಿದ್ದಾನೆ, ಅವನಿಗೇನು ಇದು ಆಗತ್ತೆ. ಆಮೇಲೆ ಕಪಿಲ ಅಂತ ಒಬ್ಬ ಇದ್ದಾನೆ, ಅವನಿಗೇನು ಆಗತ್ತೆ ಅಂತ ಈ ಒಂದು ಫಲ ಸಿಕ್ಕಿದೆ ಅಂಬೋದಕ್ಕೆ ಕೊಟ್ಟು, ದೆನ್ ಒಂದು ಯಜ್ಞಕ್ಕೆ ಇದೆಲ್ಲ ಬೇಕಲ್ಲ, ಯಜ್ಞಕ್ಕೆ ಬೇಕಾದದ್ದು ದೀಕ್ಷಾ ಬೇಕು, ಉಪಸದ ಬೇಕು, ಸ್ತುತಶಸ್ತ್ರ ಬೇಕು, ಆಮೇಲೆ ಅದಕ್ಕೆ ದಕ್ಷಿಣ ಬೇಕು, ದಕ್ಷಿಣ ಮತ್ತು ಶೋಷತಿ ಅಶೋಷ್ಟ ಇದು ಬೇಕು, ಮತ್ತು ಅವಭೃತ ಸ್ನಾನ ಬೇಕು ಆಮೇಲೆ ಕೊನೆಯಲ್ಲಿ ಹೋಗುವಾಗ ನಮ್ಗೆ ಫಲ ಅದು ಏನಾಗುತ್ತೆ, ವಿಶೇಷವಾಗಿ ಪ್ರಾಣ ಬಿಡುವ ಸಮಯದಲ್ಲಿ ನಮ್ಗೆ ಶ್ರೇಷ್ಠ ಆಗಬೇಕು ಎಂಬುದಕ್ಕೆ ಎಂಬುದಕ್ಕೆ ಅಲ್ಲಿ ಇದು ಹೇಳಿ ಇದನ್ನ ಹೇಳಿ ಕನ್ಕ್ಲೂಡ್ ಮಾಡ್ತಾರೆ. ಅಲ್ಲಿ ಹೇಳುವಾಗ ಆಚಾರ್ಯರು ದೀಕ್ಷೆ ಎಂಬ ಶಬ್ದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ನಾವು ದೀಕ್ಷೆ ಏನು ಅಂದ್ರೆ, ನಾವು ಇವಾಗಲೇ ದೀಕ್ಷೆ ಅಂದ್ರೆ ನಾವು ಇವಾಗ ಲಂಚ್ ಟೈಮ್ ಇರುತ್ತೆ, ಲಂಚ್ ಟೈಮ್ ಸ್ವಲ್ಪ ಬಾಯಾರಿಕೆ ಆಗತ್ತೆ ಮತ್ತು ಹಸು ಏನಾರು ಆದ್ರೂ ಅದನ್ನ ಬಗಲಿಗೆ ಇಟ್ಟುಬಿಟ್ಟು ನಾವು ಕೇಳೋದು ಏನೋ ಮಾಡ್ತೀವಲ್ಲ. ಒಂದು ಕಲಿಯೋ ಸಮಯದಲ್ಲಿ ನಾವು ಸ್ವಲ್ಪ ದೇಹದ ಸ್ವಲ್ಪ ಎಲ್ಲ ಇಂದ್ರಿಯ ಸ್ವಲ್ಪ ನಿಗ್ರಹ ಮಾಡ್ಕೊಂಡು ಹೇಳ್ತೀವಿ. ಅದಕ್ಕೆ ದೀಕ್ಷೆ ತಕೊಳ್ಳೋವಾಗ ಒಂದು ಪೂಜೆ ಮಾಡ್ತೀವಲ್ಲ, ಪೂಜೆ ಏನೋ ಹೋಮಗಳು ಮಾಡೋವಾಗ ಬೆಳಿಗ್ಗೆ ಏನು ತಗೊಳ್ಳೋದಿಲ್ಲ, ಕಾಫಿನು ತಗೊಳ್ಳೋದಿಲ್ಲ, ಅದು ತಗೊಳ್ಳೋದಿಲ್ಲ. ಸೊ ಹೀಗೆಲ್ಲ ನಾವು ಊಟ ತಿಂಡಿ ಇದೆಲ್ಲ ಸ್ವಲ್ಪ ಬಗಲಿಗೆ ಇಟ್ಟುಬಿಟ್ಟು ಆ ಹಸಿ ಆದ್ರೂ ಎಷ್ಟೊತ್ತಾದ್ರೂ ಮಾಡ್ತಾ ಇರ್ತೀವಿ, ಹಸಿನೂ ಅನ್ಸೋದಿಲ್ಲ, ಅವತ್ತೇನೋ ವಿಶೇಷವಾಗಿ ಅನ್ಸೋದಿಲ್ಲ. ಅದಕ್ಕೆ ದೀಕ್ಷೆ ಅಂತ ಹೇಳ್ತಾರೆ. ಸೊ ಈ ದೀಕ್ಷೆಗೆ ನರಮತೆ ಅಂತ ಹೇಳ್ತಾರೆ. ನಮ್ಗೆ ಈ ದೇಹಕ್ಕೆ ಬೇಕಾದದನ್ನ ಕೊಡೋದಿಲ್ಲ. ದೇಹ ಅಂದ್ರೆ ಹೊಟ್ಟೆಗೆ ಬೇಕಾದ್ದು, ಈ ಕಣ್ಣು ಏನೋ ಟಿವಿ ನೋಡ್ಬೇಕು ಅದು ನೋಡಿ, ಅದಕ್ಕೆ ಆ ಇಂದ್ರಿಯಗಳಿಗೆ ಬಾಹ್ಯ ಸುಖವನ್ನ ಕೊಡೋದಿಲ್ಲ ಅವತ್ತು. ಸೊ ನರಮತೆ ಅಂತ ಯಾವ ಸುಖವನ್ನು ಅದಕ್ಕೆ ಬಾಹ್ಯ ಸುಖಗಳನ್ನ ಇಂದ್ರಿಯಗಳಿಗೆ ಕೊಡೋದಿಲ್ಲ, ಅದೇ ದೀಕ್ಷೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಸುತ್ಪಿಪಾಸ ಅಂದ್ರೆ ಊಟ ಮಾಡದೆ ಕುಡಿಯದೆ ಇರೋದು ದೀಕ್ಷೆ ಅಂತಾರೆ. ಉಪಸದ ಅಂತ ನೋಡಿ ಏನು ಅಂದ್ರೆ, ಉಪಸದ ಆಮೇಲೆ ನಮ್ಮ ಹೋಮ ಆರಾಧನೆ ಆದಮೇಲೆ ಎಲ್ಲರಿಗೇನು ಬಡಿಸೋದು, ನಾವು ಎಲ್ಲರಿಗೇನು ಊಟ ತಿಂಡಿ ಕೊಡೋದು, ಎಲ್ಲರಿಗೆ ಏನೇನು ಬೇಕಾದ ವಸ್ತುಗಳೆಲ್ಲ ನಮ್ಗೆ ಮನೆಗೆ ಬಂದವರಿಗೆ ನಮ್ಮ ಅತಿಥಿಗಳಿಗೆ ಎಲ್ಲ ಕೊಡೋದು, ಅವ್ರಿಗೆ ಸುಖವಾಗಿ ಇಟ್ಕೊಳ್ಳೋದು, ಅದು ನೋಡಿ ನಮ್ಗೆ ಸುಖ. ಸೊ ರಮತೆ ಅವಾಗ ಅದಕ್ಕೆ ಆಪೋಸಿಟ್, ಯು ಎಂಜಾಯ್ ಎವ್ರಿಥಿಂಗ್. ಸೊ ಅದಕ್ಕೆ ಉಪಸದ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಬಂದು ಆಮೇಲೆ ಏನ್ ಹೇಳ್ತಾರೆ, ಅದು ಯಜ್ಞಕ್ಕೆ ಸಂಬಂಧಪಟ್ಟದ್ದು, ಪೂಜೆಗೆ ಸಂಬಂಧಪಟ್ಟದ್ದು. ಆಮೇಲೆ ಬರೋದು ಏನಂದ್ರೆ ಸುತಶಸ್ತ್ರ ಅಂತ ಹೇಳ್ತಾರೆ. ಇದು ಏನಂದ್ರೆ ಎಲ್ಲಾ ನಾವು ಮಾಡೋದು ನಮ್ಮ ಇದು ಬಂದು ಯಜ್ಞಕ್ಕೆ ಸಂಬಂಧಪಟ್ಟದ್ ಮಾತ್ರ ಅಲ್ಲ, ಇಡೀ ಜೀವನದಲ್ಲಿ ಇಲ್ಲಿ ವ್ಯಾಖ್ಯಾನದಲ್ಲಿ ಉಪನಿಷತ್ ವ್ಯಾಖ್ಯಾನದಲ್ಲಿ ಈ ಅರ್ಥ ಕೊಟ್ಟಿದ್ದಾರೆ. ಚತುರ್ದಶಿಯಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ಕೊಟ್ಟಿದ್ದಾರೆ. ಅಲ್ಲಿ ಇಲ್ಲಿ ಏನ್ ಹೇಳ್ತಾರೆ, ಸರ್ವವು ಸಮಸ್ತವು ಏನು, ನೀವು ಯಾರೋ ಜೊತೆಲಿ ಕೂತು ನಗುತ್ತೀರಾ, ಸಂತೋಷದಿಂದ ನಡೀತೀರಾ, ಏನೋ ಒಂದು ಜೋಕ್ಸ್ ಹಾಕ್ತಾರ ಅದಕ್ಕೆ ನಗೋದು, ಆಮೇಲೆ ಎಲ್ಲೆಲ್ಲೋ ವಿಹಾರ ಮಾಡೋದು, ಏನೇನೆಲ್ಲ ಮಾಡ್ತೀವೋ ಅದು ಎಲ್ಲವೂ ಸ್ತುತ ಶಸ್ತ್ರ ಅಂತ ಅದಕ್ಕೆ ಹೇಳ್ತಾರೆ. ಎಲ್ಲವೂ ಎಲ್ಲ ಕಾರ್ಯವು ಟಿಲ್ ದ ಎಂಡ್, ಆ ನಿಮ್ಮ ದೇಹವನ್ನ ಹೊತ್ತುಕೊಂಡು ಸ್ಮಶಾನಕ್ಕೆ ಹೋಗೋದು ಅಷ್ಟು ತನಕ ಏನೇನೆಲ್ಲ ಮಾಡ್ತಿರೋ ಅದು ಎಲ್ಲವೂ ಸ್ತುತ ಶಸ್ತ್ರ ಅಂತ ಹೇಳ್ತಾರೆ. ಮತ್ತು ಇದಾಯ್ತು, ಮತ್ತು ದಕ್ಷಿಣ ಕೊಡ್ಬೇಕಲ್ಲ, ಏನಿದಿಲ್ಲಿ ದಕ್ಷಿಣ ನಿಮ್ಗೆ ಅಂದ್ರೆ, ಐದು ದಕ್ಷಿಣ ಕೊಡ್ಬೇಕು ಅಂತ ಹೇಳ್ತಾರೆ. ಏನ್ ಐದು ದಕ್ಷಿಣ ಅಂದ್ರೆ, ಅಹಿಂಸ ಅಂದ್ರೆ ಮನಸ್ಸಿನಿಂದನು ನಮ್ಮ ಕೈ ಕಾಲಿಂದನು ಯಾರಿಗೇನು ಇಂಟೆನ್ಷನ್ಲಿ ಹಿಂಸೆ ಮಾಡಬಾರ್ದು, ಅಹಿಂಸ ಅಂತ ಹೇಳ್ತಾರೆ. ಆಮೇಲೆ ಸತ್ಯ ಅಂದ್ರೆ ಆ ಒಂದು ಪ್ರಾಮಾಣಿಕತೆ, ಸತ್ಯ ಅಂದ್ರೆ ಪ್ರಾಮಾಣಿಕತೆನೇ ಇದೆ. ಸತ್ಯ ಅಂದ್ರೆ ಆ ಒಂದು ಏನು ತಿಳಿದಿದ್ದೀವೋ ಅದಕ್ಕೆ ಅನುಗುಣವಾಗಿ ನಮ್ಮ ಚರ್ಯೆ ಇರಬೇಕು, ಅದಕ್ಕೆ ಸತ್ಯ ಅಂತ, ತತ್ಪೂರ್ವ ಕೃತಿ ಅಂತ ಹೇಳ್ತಾರೆ. ಸತ್ಯ ಒಳಗೆ ಇರುವಂತದ್ದು, ಸತ್ಯ ಒಳಗೆ ಇದ್ರನೇ ಹೊರಗೆ ಆ ಧರ್ಮ ರೂಪವಾಗೆ ಆಗತ್ತೆ ಅಂತ ಹೇಳ್ತಾರೆ. ಅಹಿಂಸಾ ಸತ್ಯ ಆರ್ಜವ ಅಂದ್ರೆ ಪ್ರಾಮಾಣಿಕತೆ ಬೇಕು. ವಾಕು ಮನಸ್ಸು ಕಾಯ ಮೂರ್ಲಿನೂ ತ್ರಿಕರಣದಿನೂ ಒಂದೇ ರೀತಿ ಏಕತ್ವ ಇರಬೇಕು, ಮನಸ್ಸಲ್ಲಿ ಹೇಳಿದ್ದು ಪ್ರಾಮಾಣಿಕವಾಗಿರ್ಬೇಕು, ಅದಕ್ಕೆ ಆರ್ಜವ ಅಂತಾರೆ. ಆಮೇಲೆ ದಾನ ಅಂದ್ರೆ ದೇವರು ನಮ್ಗೆ ಏನು ಕೊಟ್ಟಿದ್ದಾನ, ದುಡ್ಡು ಕೊಟ್ಟಿರ್ಬೋದು, ಅನ್ನ ಪಾನಗಳು ಏನಾದ್ರು ಜಾಸ್ತಿ ಇರಬಹುದು, ವಿದ್ಯೆ ಕೊಟ್ಟಿರ್ಬೋದು, ಏನೋ ಒಂದು ಕೊಟ್ಟಿರ್ತಾರೆ, ಪ್ರತಿಯೊಬ್ಬರನ್ನೇ ಏನೋ ಒಂದು ಕೊಟ್ಟಿದ್ದಾರೆ. ದೇವರು ಕೊಟ್ಟದ್ದನ್ನ ಯಾರಲ್ಲಿ ಇಲ್ಲವೋ ಅವ್ರಿಗೆ ದೇವರು ಇದು ನನಗೆ ಕೊಟ್ಟಿದ್ದು, ದೇವರು ಕೊಟ್ಟಿದ್ದು ಇದು ಎಲ್ಲರಿಗೇನು ಆಗಬೇಕು ಅಂಬೋ ಒಂದು ಅನುಸಂಧಾನದಿಂದ ಆ ಸ್ವಸ್ವ ತ್ಯಾಗ ಮಾಡೋ ನನ್ನದು ಅಂಬೋದನ್ನ ತ್ಯಾಗ ಮಾಡಿ ಕೊಡೋದೇ ದಾನ ಆಗುತ್ತೆ. ನಾನು $100 ನಿಮ್ಗೆ ಕೊಟ್ಟ ಅದು ದಾನ ಆಗೋದ, ನನ್ ದುಡ್ಡು ಕೊಟ್ಟೆ ಅಂತ ಆಗುತ್ತೆ. ಸ್ವಸ್ವತ್ಯಾಗ ಅಂದ್ರೆ ನನ್ನದಲ್ಲ ಅಂತ ತಿಳ್ಕೊಂಡು ಕೊಡಬೇಕು, ಅದಕ್ಕೆ ದಾನ ಅಂತ ಹೇಳ್ತಾರೆ. ತಪ ಅಂತ ಹೇಳುವಾಗ ಅನೇಕದು ಹೇಳ್ತಾರೆ, ತಪ ಅಂದ್ರೆ ಬೋತ್ ತಪ ಆಲೋಚನೆ ಅಂತ ಹೇಳ್ತಾರೆ, ನಿಷ್ಠೆಯಿಂದ ಜೀವನವನ್ನ ಇರೋದು. ಮತ್ತು ತಪ ಅಂತ ಹೇಳುವಾಗ ತಾಪನ ದೇಹಕ್ಕೆ ತಾಪ ಕೊಡೋದು, ಇದು ಈ ಉಪವಾಸ ಅದು ಇದು ಮಾಡೋ ದೇಹಕ್ಕೆ ತಾಪ, ಮನಸ್ಸಿಗೆ ತಾಪ ಅಂದ್ರೆ ಮನಸ್ಸಿಗೆ ತಪ ಅಂದ್ರೆ ಮನಸ್ಸನ್ನ ಆಲೋಚನೆ ಮಾಡೋದು. ಯಾಕೆಂದ್ರೆ ಯಾವಾಗ್ಲೂ ಶಿಕ್ಷೆ ಆ ಒಂದು ಜ್ಞಾನ ಪಡಿಬೇಕಂದ್ರೆ ಅದು ಸ್ವಲ್ಪ ಕಷ್ಟ ಪಡ್ಬೇಕೇ ಬರುತ್ತೆ. ಆರಂಭದಲ್ಲಿ ಶ್ರಮ ತಕ್ಕೋಬೇಕು, ರಾತ್ರಿ ಎಲ್ಲ ಕೂತು ಓದ್ಬೇಕು, ಓದಿದ್ದನ್ನ ಶ್ರಮದಿಂದಲೇ. ಅದಕ್ಕೆ ಹನು ಅಂತ ಹೇಳುವಾಗ, ಹನು ಜ್ಞಾನ ಅಂತ ಹೇಳುವಾಗ ಆ ಧಾತು ಪಾಠಕ್ಕೆ ಹನು ಹಿಂಸಾಯಾಮ್ ಅಂತ ಹೇಳ್ತಾರೆ, ಮತ್ತು ಹನು ಜ್ಞಾನ ಅಂತ ಹೇಳ್ತಾರೆ. ಏ ಹಿಂಸಾನ ಜ್ಞಾನನ ಅಂತ, ಹಿಂಸೆ ಅಂದ್ರೆ ನಮಗೆ ನಾವು ಸ್ವಲ್ಪ ತೊಂದರೆ, ನಾವು ಒಂದು ಶ್ರಮ ತಕ್ಕೋಬೇಕು, ಸ್ಪೂನ್ ಫೀಡಿಂಗ್ ಎಂಬುದು ಯಾವತ್ತೂ ಆಗೋದಿಲ್ಲ. ಅದಕ್ಕೆ ತಪ ಅಂತ, ಅದಕ್ಕೆ ಮನಸ್ಸಿಗೆ ವಾಕ್ಗೆ ತಪಸ್ಸು, ವಾಕ್ ನಿಯಂತ್ರಣ, ಮಾತಾಡೋದು ಕಮ್ಮಿ ಲೌಕಿಕ ಹರಟೆಯನ್ನ ಕಮ್ಮಿ ಮಾಡ್ಕೋಬೇಕು ಅಂತ ಆಸರೆ ಹೇಳಿದಾರೆ. ಅದು ಅದು ಒಂದು ತಪಸ್ಸಾಗುತ್ತೆ. ಚಾತುರ್ಮಾಸದಲ್ಲಿ ಅನೇಕರು ಮಾಡ್ತೀವಿ, ಊಟ ಮಾಡುವಾಗ ಮಾತಾಡೋದಿಲ್ಲ, ದೇವರನ್ನ ಚಿಂತನೆ ಮಾಡೋದು, ದೇವರ ಬಗ್ಗೆ ಮಾತಾಡೋದು, ಹಾಳು ಲೌಕಿಕ ಮಾತುಗಳೆಲ್ಲ ಬಿಡೋದು, ಸೊ ಈ ತರ ಎಲ್ಲ ಮಾಡ್ತೀವಿ, ಅದು ತಪ ಆಗತ್ತೆ. ಸೊ ಹೀಗೆ ಅಹಿಂಸಾ, ಸತ್ಯ, ಆರ್ಜವ, ದಾನ, ತಪ ಅಂಬೋ ಐದು ದಕ್ಷಿಣೆಗಳಾಗತ್ತೆ. ಈ ಐದು ದಕ್ಷಿಣೆಗಳಾದ ಮೇಲೆ ಶೋಷ್ಯತಿ ಅಶೋಷ್ಟ ಅಂತ ಹೇಳ್ತಾರೆ. ಶೋಷ್ಯತಿ ಅಶೋಷ್ಟ ಅದು ಏನಾಗತ್ತೆ ಅಂದ್ರೆ, ಅದು ಯಾಗದಲ್ಲಿ ನಾನು ಸೋಮರಸವನ್ನ ಹಿಂಡುತ್ತೀನಿ ಅಂತ ಹೇಳೋದು, ಆಮೇಲೆ ಹಿಂದಾಯಿತು ಅಂತ ಹೇಳೋದು. ಇದು ಏನು ಸೋಮರಸ ಏನು ಏನು ಅಂದ್ರೆ, ಶೋಷ್ಯತಿ ಏನಾಗತ್ತೆ ಅಂದ್ರೆ ಆ ತಂದೆಯಿಂದ ತಾಯಿಗೆ ಆ ಜೀವ ಬರೋದು ಶೋಷ್ಯತಿ ಆಗತ್ತೆ. ಅಶೋಷ್ಟ ಅಂಬುದು ಇಸ್ ಗಿವನ್ ಬರ್ತ್ ಅಂದ್ರೆ ಆ ಒಂದು ಪುನರುತ್ಪಾದನ ಅಂತ ಹೇಳ್ತಾರೆ. ತಾಯಿಯಲ್ಲಿ ತಾಯಿ ಇಸ್ ನಾಟ್ ದ ಮೂಲ, ತಂದೆಯಿಂದ ತಾಯಿಗೆ ಬರುತ್ತೆ, ತಾಯಿ ಪುನರುತ್ಪಾದನ ಅಂದ್ರೆ ತಿರ್ಗಾ ಕೊಡೋದು ಅದನ್ನ ಹೇಳ್ತಾರೆ. ಹೀಗೆ ಮರಣಮೇವ ಅವಭೃತ, ಮರಣಮೇ ನಾವು ದೇಹವನ್ನ ಬಿಡೋದು ಅವಭೃತ ಆಗುತ್ತೆ. ಸೊ ಆವಾಗ ನಮ್ಗೆ ಏನೂ ಮಾಡಕ್ ಆಗೋದಿಲ್ಲ, ನಮ್ಮ ಮಕ್ಕಳು ಮಾಡ್ಬೇಕು, ಅದು ನಮ್ಗೆ ಗೊತ್ತಿಲ್ಲ. ಸೊ ಅದಕ್ಕೆ ಈವಾಗಲೇ ಹೇಳ್ಬಿಡ್ತಾರ ಅವರು, ಫಲ ಈವಾಗಲೇ ಹೇಳ್ಬಿಡ್ತಾರ. ನೀನು ಒಂದು ಈ ಋಷಿಗಳು ಹೇಳ್ತಾರ, ಈ ಋಷಿ ದೇವಕಿ ಪುತ್ರ ಕೃಷ್ಣ ಅಂತ ಗೊತ್ತಿಲ್ಲ, ಋಷಿ ಏನ್ ಹೇಳ್ತಾರಂದ್ರೆ, ಅಪ್ಪ ನೆನಪಿಟ್ಟುಕೋ, ಮೂರನ್ನ ನೀನು ಹೇಳು ಅಂತ. ಇದು ಇದು ಇವ ಲಕ್ಷ್ಮಿ ಕಂಡದ್ದೇ ಅದು ಹಿನ್ನೆಲೆ, ಋಷಿನೂ ಕಂಡಿದ್ದಾರೆ. ಅವಳು ಏನ್ ಹೇಳ್ತಾರೆ, ದೇವರನ್ನ ನೀವು ಚಿಂತನೆ ಮಾಡಬೇಕಂದ್ರೆ ಮೂರು, ಅದು ಏನು ಅಂದ್ರೆ ಅಕ್ಷಿತ, ಅಕ್ಷಿತ ಮಸಿ ಅಂದ್ರೆ ಅವನಿಗೆ ನಾಶ ಇಲ್ಲ. ಯಾಕೆಂದ್ರೆ ಅವಳು ಹೇಳಿದ್ದಾಳೆ ಮುಂಚೆ ಅದೇ ಶುರು ಮಾಡ್ತಾರೆ, ಕೊನೆಯಲ್ಲಿ ಅದನ್ನ ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ. ದೇವರನ್ನ ಹೇಗೆ ಹೇಗೆ ತಿಳ್ಕೊಳ್ತೀಯೋ ಹಾಗೆ ಹಾಗೆ ನಿನ್ನ ಕನ್ವಿಕ್ಷನ್ ಅಂತ ಹಾಗೆ ಆಗತ್ತ ಅಂತ. ಇವಾಗ ಅಕ್ಷಿತ ಅದಕ್ಕೆ ಇಷ್ಟು ಹನ್ನೆರಡು ಹೇಳಿದ್ದೀನಪ್ಪ, ಬಟ್ ನೀನು ಗಟ್ಟಿಯಾಗ ಏನ್ ಹಿಡ್ಕೋಬೇಕು ಅಂದ್ರೆ ಅಕ್ಷಿತ ಮಸಿ, ಅಕ್ಷಿತ ಮಸಿ ಅಂದ್ರೆ ಅವನಿಗೆ ಕ್ಷಯ ಅಂಬೋದೇ ಇಲ್ಲ, ಅವನ ಅಕ್ಷಯ ನಾಶರಹಿತ ಅಂತ ತಿಳ್ಕೊ. ಅಚ್ಯುತಮ್ ಅಂದ್ರೆ ಅವನಿಗೆ ಏರುಬೇರುಗಳು, ನಾಶ ಇಲ್ಲ ಬಟ್ ಏರುಬೇರು ಇರಬಹುದಲ್ಲ, ದೇವರಿಗೆ ನಾಶ ಆಗಲ್ಲ, ಸಣ್ಣದಾಗ್ತಾನೆ ದೊಡ್ಡವನಾಗ್ತಾನೆ, ಶಕ್ತಿ ಜಾಸ್ತಿ ಕಮ್ಮಿ ಆಗತ್ತಲ್ಲ ಅಂತ. ಇಲ್ಲ ಇಲ್ಲ, ನಾಶ ಇಲ್ಲ, ಹ್ರಾಸ ವೃದ್ಧಿಯೂ ಇಲ್ಲ, ಅವನಿಗೆ ಅಚ್ಯುತನೂ ಆಗಿದ್ದಾನೆ. ಆಮೇಲೆ ಪ್ರಾಣ ಸಂಶಿತ ಅಂತ ಹೇಳ, ಪ್ರಾಣ ಸಂಶಿತ ಅಂತ. ಶಿತ ಅಂದ್ರೆ ಶ ಅಂದ್ರೆ ಆನಂದ, ಇತ ಅಂದ್ರೆ ಇರುವಂತದ್ದು, ಆನಂದದಿಂದ ಇರುವನು ಅಂತ. ಏನು ಆನಂದ, ಪ್ರಾಣ ಸಂಶಿತ ಅಂತ ಅಂದ್ರೆ ಪ್ರಾಣನಿಕಿಂದ ಅಂದ್ರೆ ಪ್ರಾಣಕ್ಕಿಂತ ಅವನಿಗೆ, ಪ್ರಾಣ ದೇವರಿಗಿಂತ ಅವನಿಗೆ ಆನಂದ ಪೂರ್ಣ ಆನಂದ, ಶತಾನಂದ ಅಂದ್ರ ಆನಂದ. ಇದು ಯಾಕೆ ಹೇಳ್ತಾರಂದ್ರೆ, ಚತುರ್ಮುಖನಿಗೆ ಶತಾನಂದ ಅಂತ ಹೆಸರು. ಶತ ಅಂದ್ರೆ ನೂರು ಅಂತ ಅರ್ಥ ಅಲ್ಲ, ಪೂರ್ಣ ಆನಂದ, ಜೀವರಲ್ಲೇ ಪೂರ್ಣ ಆನಂದ ಅವನಿಗೆ ಅಂತ. ಸಂಸಾರಿ ಜೀವರಲ್ಲಿ ಮುಕ್ತಿ ಹೋಗೋರ್ಲಿ ಪೂರ್ಣ, ಅವನಕ್ಕಿಂತ ಇವನಿಗೆ ಜಾಸ್ತಿ, ಅವನಕ್ಕಿಂತ ಇವನು ದೊಡ್ಡವನು, ಹಾಗೆ ತಿಳ್ಕೊಳ್ಳಿ ಅಂತ ಲಕ್ಷ್ಮಿ ಇದನ್ನ ಕೇಳ್ತಾ ಇದ್ದಾಳೆ ಎಂಬುದಲ್ಲಿ ಕೃಷ್ಣ ಅರ್ಪಣ ಮಸ್ತು. ಈ ಒಂದು ನಿಷ್ಠೆಯಿಂದ ಅಕ್ಷಿತಮಸಿ, ಅಚ್ಯುತಮಸಿ, ಪ್ರಾಣ ಸಂಶಿತಮಸಿ ಅಂತ ಹೇಳಿ ಈ ಒಂದು ದೇವರನ್ನ ಹೀಗೆ ಚಿಂತನೆ ಮಾಡಿ ಅಂತ ಹೇಳ್ತಾ ಕೃಷ್ಣ ಅರ್ಪಣ ಮಸ್ತು.